ಹದಿನಾರನೇ ಅಧ್ಯಾಯ. ಶ್ರೀ ಭಗವಾನುವಾಚ: ಅಭಯಂ ಸಂತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ತಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಅರ್ಜವಂ ಅಹಿಂಸಾ ಸತ್ಯಮಕ್ರೋಧ ತ್ಯಾಗಶಾಂತಿರಪೈಶುನಂ ದಯಾಭೂತೇಶ್ವಲೋಲುತ್ವಂ ಮಾರ್ದವಂ ಹ್ರೀರಚಾಪಲಂ ತೇಜಕ್ಷಮಾ ಧೃತಿಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಇಷ್ಟು ದೈವೀ ಸಂಪತ್ತಿನ ಲಕ್ಷಣಗಳು. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಃ ಚ ಯಜ್ಞ ಚ ಸ್ವಾಧ್ಯಾಯ ತಪಃ ಆರ್ಜವಂ ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗ ಶಾಂತಿ ಅಪೈಶುನಂ ದಯಾ ಭೂತೇಷು ಅಲೋಲುತ್ವಂ ಮಾರ್ದವಂ ಹ್ರೀಹಿ ಅಚಾಪಲಂ ತೇಜಃ ಕ್ಷಮಾ ಧೃತಿಃ ಶೌಚಂ ಅದ್ರೋಹಃ ನ ಅತಿಮಾನಿತಾ. ಇಷ್ಟು ಗುಣಗಳಿರಬೇಕು ಅದರಲ್ಲಿ. ಅಭಯಂ ಪುಮರ್ಥ ಸಾಧನ ವಿರೋಧೀನಿ ಅನೇನ ಅಧ್ಯಾಯೇನ ದರ್ಶಯತಿ. ಪುಮರ್ಥ ಸಾಧನ ಮತ್ತು ವಿರೋಧಿ ಎರಡು ಹೇಳ್ತಾರೆ. ಪುಮರ್ಥ ಸಾಧನ ಮತ್ತು ಸಾಧನ ವಿರೋಧಿ. ಸಾಧನ ಎಲ್ಲ ದೈವಿ ಸಂಪತ್ತು, ವಿರೋಧಿ ಎಲ್ಲ ಆಸುರಿ ಸಂಪತ್ತು. ಅದಕ್ಕೆ ಪುಮರ್ಥ ಸಾಧನ ವಿರೋಧೀನಿ ಅನೇನ ಅಧ್ಯಾಯೇನ ದರ್ಶಯತಿ. ದೈವಿ ಸಂಪತ್ತಿನ ಲಕ್ಷಣ ಹಾಗೂ ಆಸುರಿ ಸಂಪತ್ತಿನ ಲಕ್ಷಣಗಳನ್ನು ತಿಳಿಸ್ತಾ ಆಚಾರ್ಯ ಯಾತಕ್ಕೆ ದೈವಿ ಸಂಪತ್ತನ್ನು ಹೇಳಿದರು, ಆಸುರಿ ಸಂಪತ್ತನ್ನು ಹೇಳಿದರು ಅಂದರೆ ದೈವಿ ಸಂಪತ್ತು ಪುರುಷಾರ್ಥ ಸಾಧನ ಅದಕ್ಕೆ ಅದನ್ನು ಹೇಳಿದರು. ಆಸುರಿ ಸಂಪತ್ತು ಪುರುಷಾರ್ಥ ವಿರೋಧಿ ಅದಕ್ಕೆ ಅದನ್ನು ತಿಳ್ಕೊಂಡು ಬಿಡಬೇಕು, ತಿಳ್ಕೊಂಡು ಮಾಡಬೇಕು ಅಂತ ತಿಳ್ಕೊಂಡು ಬಿಡಬೇಕು ಅಂಬುದು ಅಭಿಪ್ರಾಯ. ತಪಃ ಬ್ರಹ್ಮಚರ್ಯಾದಿ. ತಪಸ್ಸು ಅಂದ್ರೆ ಏನು ಅಂತ ಪ್ರಶ್ನೆ ಈಗ. ತಪಸ್ಸು ಅಂದ್ರೆ ಏನು? ಪುರುಷಾರ್ಥ ಪು ಅಂದ್ರೆ ಪುಂ ಪುರುಷ, ಪುಮರ್ಥ ಪುರುಷಾರ್ಥ, ಪುರುಷಾರ್ಥ ಸಾಧನ ಮತ್ತು ವಿರೋಧೀನಿ ಸಾಧನಾನಿ ವಿರೋಧಿನ ಅಧ್ಯಾಯ. ತಪಃ ಬ್ರಹ್ಮಚರ್ಯಾದಿ, ಬ್ರಹ್ಮಚರ್ಯಾದಿಕಂ ತಪಃ ಇತಿ ಅಭಿಧಾನಾತ್. ತಪಸ್ಸು ಅಂದ್ರೆ ಬ್ರಹ್ಮಚರ್ಯ ಮೊದಲಾದವುಗಳು. ಬ್ರಹ್ಮಚರ್ಯಾದಿಕಂ ತಪಃ ಇತಿ ಅಭಿಧಾನ, ಬ್ರಹ್ಮಚರ್ಯ ಮೊದಲಾದವುಗಳೆಲ್ಲ ತಪಸ್ಸು ಅಂತ ಡಿಕ್ಷನರಿ. ಅಭಿಧಾನ ಅಂದರೆ ಡಿಕ್ಷನರಿ, ಕೋಶ ಆಗಿದೆ. ಅಲ್ಲಿ ಪ್ರಶ್ನೆ, ಬ್ರಹ್ಮಚರ್ಯ ಆದಿಕಂ ಅಂತ ಹೇಳಿದ್ರಿಂದ ಬೇರೆ ಕಡೆ ಆಚಾರ್ಯ ಬರೀತಾರೆ ಕೃತ್ಸ ಚಾಂದ್ರಾಯಣಾಧಿಕಂ ತಪಃ. ಕೃತ್ಸರ ಚಾಂದ್ರಾಯಣಾಧಿಕಂ ತಪಃ, ಕೃತ್ಸರ ವ್ರತ ಚಾಂದ್ರಾಯಣ ವ್ರತಾದಿಗಳೆಲ್ಲ ತಪಸ್ಸು ಅಂತ ಕರೆದು. ಏಕಾದಶಿ ವ್ರತಾದಿಗಳೆಲ್ಲ ತಪಸ್ಸು. ಯಾವುದು ತಾಪ ಆಗುತ್ತೋ ಅದೆಲ್ಲ ತಪಸ್ಸೆ, ತಾಪ ತಪಸ್ಸು. ಆ ತಾಪದಿಂದ ಏನಾಗಬೇಕು? ಪಾಪಗಳು ಸುಡಬೇಕು. ಗೊತ್ತಾಯ್ತಾ? ಪಾಪಗಳು ಸುಡಬೇಕಾದ್ರೆ ಏನು ಬೇಕು? ತಾಪ ಬೇಕು. ಏಕಾದಶಿ ವಾಸ ಮಾಡ್ತಾನೆ, ಸೇರಿದ್ರೆ ತಾಪ ಆಗುತ್ತೆ, ಒಳಗಿರೋ ಪಾಪಗಳು ನಾಶ ಆಗುತ್ತೆ. ಸೈಂಟಿಫಿಕಲಿ ಕರೆಕ್ಟು, ಟಾಕ್ಸಿನ್ಸ್ ಹೋಗುತ್ತೆ ಅಂತ ಹೇಳಿದ್ರೆ ಹಾಕಿ ಟಾಕ್ಸಿನ್ಸ್ ಎಕ್ಸ್ಪೆಲ್ ಆಗುತ್ತೆ. ಅರ್ಥ ಆಯ್ತಾ? ಆದ್ದರಿಂದ ತಾಪ ತಪಸ್ಸಿನಿಂದ ದೇಹ ಶುದ್ಧಿ ಅನ್ನೋದು ಸಂಪೂರ್ಣ ಸಿದ್ಧವಾದ ವಿಚಾರ. ದೇಹ ಶುದ್ಧಿ, ದೇಹದೊಳಗಿರೋ ಕೊಳೆ ಹೋಗೋದೇ ಶುದ್ಧಿ. ಅದನ್ನು ಅರ್ಥ ಮಾಡಿ, ಟ್ಯಾಕ್ಸಿನ್ಸ್ ಎಲಿಮಿನೇಟ್ ಆಗೋದೇ ಶುದ್ಧಿ, ಆದ್ದರಿಂದ ಅದಾಗೇ ಆಗುತ್ತೆ. ಅದನ್ನೆಲ್ಲ ಮಾಡ್ತಕ್ಕಂಥದ್ದು ಎರಡು ಆಚಾರ್ಯ ಹೇಳಿದರು. ಉಳಿದೆಲ್ಲ ಪ್ರಮೇಯ ದೀಪಿಕ. ಅಧ್ಯಾಯ ಪ್ರತಿಪಾದ್ಯಂ ದರ್ಶಯತಿ. ಆಚಾರ್ಯದಿಗೆ ಅದಲ್ಲೇ ಯಾಕೆ ಹೇಳಿಲ್ಲ ಅಂದರೆ ನಮ್ಮಲ್ಲಿ ಅದೇ ಸಮಸ್ಯೆ. ಸರ್ವಮೂಲಗಳು ಬೇರೆ ಕಡೆ ಎಲ್ಲ ಅರ್ಥ ಹೇಳಿದ್ದಾರೋ, ಇಲ್ಲಿ ಹೇಳಿಲ್ಲ. ಜನ ಏನು ತಿಳ್ಕೊತಾರೆ ಹೇಳೇ ಇಲ್ಲ ಅಂತೆ. ಅದನ್ನೆಲ್ಲ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಆಚಾರ ಒಡಿಸಲ ಕಂಪ್ಲೀಟ್ ಗೀತಾ ಭಾಷ್ಯ. ಇಲ್ಲಿ ಏನು ಬರೆದಿದ್ದಾರೆ ಇಡೀ ಸರ್ವಮೂಲ ಜಾಯಿನ್ ಮಾಡ್ಬೋದು, ಗೀತಾ ತಾತ್ವರೇ ಜಾಯಿನ್ ಮಾಡ್ಬೋದು. ಆ ರೀತಿ ಬರೆದಿರೋದು ಆಚಾರ ಸ್ಪೆಷಾಲಿಟಿ. ಅದು ತುಂಬ ನೋಡಿದವ್ರು ಏನು ಬರೋದು, ಇಷ್ಟೇ ಬರೆದ್ಬಿಟ್ರೆ ಯಾಕೆ ಬರಲಿಲ್ಲ ಅಂಬೋದಕ್ಕೆ ಅದು ಆಚಾರ ಬರೆಯೋ ಸ್ಟೈಲ್. ಹಾಗೆ ಟೀಕಾರ ಬರೀತಾರೆ, ವಿಕ್ಷಿಪ್ಯ ಗಂಭೀರಯ ವಾಚ ವಿಕ್ಷಿಪ್ಯ ವರ್ಣಿತಂ. ಆಚಾರ್ಯರು ಬಹಳಷ್ಟು ಅರ್ಥವತ್ತಾಗಿ ಹೇಳ್ತಾರೆ, ಒಂದೇ ಕಡೆ ಹೇಳೋದಿಲ್ಲ. ಆದ್ದರಿಂದ ಒಂದೇ ಕಡೆ ಹೇಳದೇ ಇರೋದ್ರಿಂದ ಕಲೆಕ್ಟ್ ಮಾಡ್ಕೊಳ್ಳೋ ಕೆಲಸ ಇದೆ. ಅದಕ್ಕೆ ವ್ಯಾಸರಾಜರು ವಿಕ್ಷಿಪ್ತ ಸಂಗ್ರಹಾತ್ ಕಾಪಿ, ಅಲ್ಲಲ್ಲಿ ಹರಡಿರೋದ್ರಿಂದ ಒಟ್ಟು ಸೇರಿಸಿ ಬರೀತೇನೆ ಅಂತ ಹೇಳ್ತಾರೆ. ಇದು ಕಾನ್ಸೆಪ್ಟ್. ಇದು ಅದು ಸೇರಿಸೋದು ಒಂದು ವ್ಯಾಖ್ಯಾನದ ಕೌಶಲ, ವಿಸ್ತಾರ ಮಾಡೋದು ಒಂದು ವ್ಯಾಖ್ಯಾನದ ಕೌಶಲ, ಸಂಗ್ರಹ ಮಾಡೋದು ವ್ಯಾಖ್ಯಾನದ ಕೌಶಲ. ಆದ್ದರಿಂದ ಅದನ್ನು ಸೇರಿಸ್ಕೊಳ್ದೆ ಹೋದರೆ ಉಳಿದು ಬಿಟ್ಟಂತೆ ಆಗಿಬಿಡುತ್ತೆ. ಅಧ್ಯಾಯ ಪ್ರತಿಪಾದ್ಯಂ ದರ್ಶಯತಿ ಪುಮರ್ಥೇತಿ. ಯದ್ಯಪಿ ಪೂರ್ವಯೋಹೋ ಅಧ್ಯಾಯೋಹೋ ಸಾಧನ ಪ್ರತಿಪಾದನ ಏವ ತಾತ್ಪರ್ಯ. ಪೂರ್ವಯೋಹೋ ಅಧ್ಯಾಯೋಹೋ, ಹಿಂದಿನ ಅಧ್ಯಾಯಗಳು ಯಾವ್ಯಾವುದು? 14 ಮತ್ತು 15. ತಥಾಪಿ ದನ್ನ ಪ್ರಪಂಚಿತ ಕಿನ್ನಾಮ ಬಂಧಸ್ವರೂಪಂ ಸಾಧನ ಮನುತಿಷ್ಠತಾ ಚ ತದ್ವಿರೋಧಿನಾಂ ತ್ಯಾಗೋ ಅವಶ್ಯಂ ಕರಣೀಯ. ಪೂರ್ವಾಧ್ಯಾಯೇ ಚ ಏನಿದೆ ನಿರ್ಮಾಣ ಮೋಹಃ ಇತ್ಯಾದಿನ. ನಿರ್ಮಾಣ ಅಂದರೆ ಡ್ಯಾಶ್ ಹಾಕೋಬೇಕು, ಒಂದು ಡಾಟ್ಗಳು. ಇತ್ಯಾದಿನ ಪುಮರ್ಥಯೋಹೋ ಜ್ಞಾನಮೋಕ್ಷಯೋಹೋ ಸಾಧನಂ ಯತಂತೋ ವ್ಯಕೃತಾತ್ಮನಃ ಇತ್ಯಾದಿನ ತದ್ವಿರೋಧಿ ಚ ಸಂಕ್ಷೇಪೇಣ ಉಕ್ತಂ. ತದುಭಯಮಿದಾನೀಂ ಪ್ರಪಂಚನೀಯಂ ಸುರಾಸುರ ಲಕ್ಷಣಂಚ ತಥೇತಿ ತದನೇನ ಅಧ್ಯಾಯೇನ ದರ್ಶಯತಿ ಇತ್ಯರ್ಥಃ. ಏನೇನಾಯ್ತು? ಯದ್ಯಪಿ ಪೂರ್ವಯೋಹೋ ಅಧ್ಯಾಯಯೋಹೋ ಸಾಧನ ಪ್ರತಿಪಾದನೆಯವ ತಾತ್ಪರ್ಯಂ, ಹಿಂದಿನ ಅಧ್ಯಾಯಗಳಲ್ಲೂ ಸಾಧನನೇ ಹೇಳ್ತಾ ಇರೋದು. ತಥಾಪಿ ತನ್ನ ಪ್ರಪಂಚಿತ, ಅದ್ರಲ್ಲಿ ವಿಸ್ತಾರವಾಗಿ ಹೇಳಿಲ್ಲ ಅಷ್ಟೇ, ಎಲ್ಲವೂ ಸಾಧನನೇ, ಇಲ್ಲಿ ವಿಸ್ತಾರ ಮಾಡಕ್ಕೆ ಹೊರಟಿದ್ದಾರೆ. ಏನು ಹೇಳಿದರು ಹಿಂದೆ? ಕಿಂ ನಾಮ ಬಂಧ ಸ್ವರೂಪಂ ಸಾಧನ ಮನೋತಿಷ್ಠತಾಚ ತದ್ವಿರೋಧಿನಾಂ ತ್ಯಾಗೋ ಅವಶ್ಯಂ ಕರಣೀಯ. ಬಂಧದ ಸ್ವರೂಪ ಯಾವುದು? ಸಾಧನ ಮನೋತಿಷ್ಠತಾಚ, ಸಾಧನವನ್ನು ಯಾರು ಮಾಡಲಿಕ್ಕೆ ಹೊರಟಿದ್ದಾನೆ ಅನುಷ್ಠಾನ, ತದ್ವಿರೋಧಿನಾಂ ತ್ಯಾಗೋ ಅವಶ್ಯಂ ಕರಣೀಯ. ಸಾಧನಕ್ಕೆ ಯಾವುದು ವಿರೋಧಿಯೋ ಅದನ್ನು ತ್ಯಾಗ ಮಾಡಬೇಕು, ಸಾಧನಕ್ಕೆ ಅನುಕೂಲವಾದದ್ದನ್ನು ಸ್ವೀಕಾರ ಮಾಡಬೇಕು, ಸಾಧನಕ್ಕೆ ಅನುಕೂಲವಲ್ಲದ್ದನ್ನು ತ್ಯಾಗ ಮಾಡಬೇಕು. ನಾವು ಜೀರ್ಣ ಆಗದ್ದನ್ನು ತಿನ್ನೋದಿಲ್ಲ, ಜೀರ್ಣ ಆಗೋದು ಮಾತ್ರ ತಿಂತೇವೋ, ಹಾಗೆ ಜೀರ್ಣ ಆಗೋದು ನಮಗೆ ಸಪೋರ್ಟ್ ಮಾಡ್ತದೆ, ಜೀರ್ಣವಾಗದೇ ಇರೋದು ವಿರುದ್ಧವಾಗೋದ್ರಿಂದ ಅದು ಅನ್ನಕ್ಕೋಸ್ಕರ ಹೇಗೆ ನಾವು ಜೀರ್ಣವಾಗೋದು ಆಗೋದಿಲ್ಲ ಆಗದೇ ಇರೋದು ಹೇಗೆ ತಗೋತೇವೋ, ಜ್ಞಾನಕ್ಕೂ ಕೂಡ ಜ್ಞಾನ ಸಾಧನವಾಗೋದು ಉಪಾಧೇಯ, ಜ್ಞಾನಕ್ಕೆ ವಿರೋಧಿ ಆಗೋದು ಪರಿತ್ಯಾಜ್ಯ. ಪ್ರತಿ ಯಾವ ಎವ್ರಿ ಟೈಮ್ ನೋಡ್ತಾ ಇರಬೇಕು, ಏನೇ ನಮಗೆ ಆಫರ್ ಏನೇ ಬರಲಿ ಜ್ಞಾನ ಸಾಧನ ಹೌದೋ ಅಲ್ವೋ, ಜ್ಞಾನ ಸಾಧನ ಆಗೋದಾದರೆ ಅದು ಗ್ರಾಹ್ಯ, ಜ್ಞಾನ ಸಾಧನವಾಗದೆ ಹೋದರೆ ಸಾಮ್ರಾಜ್ಯ ಬಂದರೂ ಉಪಯೋಗ ಇಲ್ಲ, ಅದಕ್ಕೆ ವಿಘ್ನ ಮಾಡ್ತಾ ಇದೆ. ಸಾಮ್ರಾಜ್ಯಕ್ಕೆ ಬಂದರೂ ಕೂಡ ಅದಕ್ಕೆ ಬೆಲೆ ಇಲ್ಲ. ಅದಕ್ಕೆ ಇದನ್ನು ಈ ಒಂದು ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿ ಬಂದರೆ ಸಾಧನೆ ಭಾರಿ ಸುಲಭ. ಇದು ಅನ್ವಾಂಟೆಡ್ ತಕ್ಷಣ ಎಲಿಮಿನೇಟ್ ಹಾಕ್ಬಿಡು, ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಿಲ್ಲ ಬಿಟ್ಟು ಓದ್ತಾ ಗೊತ್ತಿರ್ತಾನೆ, ಔಟ್ ಆಫ್ ಸಿಲೆಬಸ್ ತಕ್ಷಣ ಬಿಟ್ಬಿಡ್ತಾನೆ, ಯಾಕೆ ಪರೀಕ್ಷೆ ಪ್ರಾಬ್ಲಮ್ ಆಗುತ್ತೆ, ಅದ್ರಿಂದ ಅಷ್ಟು ಟೈಮ್ ಹೋಗುತ್ತೆ, ಅದ್ರಿ ಯಾವುದೋ ಬಿಡ್ಲಕ್ಕೆ ಹೋಗಿದ್ದೆ ಇಲ್ಲ ಇಲ್ಲ ಕಂಪಲ್ಸರಿ ತಕ್ಷಣ ಓದಕ್ಕೆ ಶುರು ಮಾಡಿ. ಅದು ಹೇಗೆ ನಾವು ಲೌಕಿಕ ಓದಿಗೆ ಆ ಥರ ಗಮನ ಕೊಡ್ತೇವೋ, ಸಾಧನ ಮತ್ತು ಸಾಧನ ವಿರೋಧಿ ಆ ಕಾನ್ಸೆಪ್ಟ್ ಇರಬೇಕು. ಪೂರ್ವಾಧ್ಯಾಯೇಚ ನಿರ್ಮಾಣ ಮೋಹ ಚಿತಸಂಗ ದೋಷ ಹೇಳಿದ್ದಾರೆ ಇತ್ಯಾದಿನ. ಕುಮರ್ಥಯೋಹೋ ಜ್ಞಾನಮೋಕ್ಷಯೋಹೋ ಸಾಧನಂ, ಪುರುಷಾರ್ಥಗಳು ಎರಡು, ಒಂದು ಜ್ಞಾನ ಒಂದು ಮೋಕ್ಷ. ಆ್ಯಕ್ಚುಲಿ ಪುರುಷಾರ್ಥ ಯಾವುದು? ಮೋಕ್ಷನೇ. ಜ್ಞಾನ ಅಂತ ಯಾತಕ್ಕೆ ಹೇಳಿದರು ಅಂದರೆ ಇಲ್ಲಿ ಜ್ಞಾನ ಮುಂದೆ ಮೋಕ್ಷ ಅರ್ಥ ಆಯ್ತು. ಇಲ್ಲಿ ಜ್ಞಾನ ಕೆಲಸಕ್ಕೆ ಸೇರೋದ್ರೆ ಫಸ್ಟ್ ಏನು ಮಾಡ್ತಾನೆ? ಓದಬೇಕು ಅಂತ, ಓದು ಸೇರು ಅಂತ ಹೇಳ್ತಾರೆ. ಹಾಗೂ ಮೊದಲು ಜ್ಞಾನ ಆಮೇಲೆ ಮೋಕ್ಷ, ಆದ್ದರಿಂದ ಪುರುಷಾರ್ಥಗಳಲ್ಲಿ ಜ್ಞಾನ ಅಂತ ಎಲ್ಲೂ ಪುರುಷಾರ್ಥ ಅಂತ ಹೇಳಿಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷ ಅಷ್ಟೇ. ಬಟ್ ಜ್ಞಾನದಿಂದನೇ ಮೋಕ್ಷ ಆಗೋದ್ರಿಂದ ಜ್ಞಾನ ಇಲ್ಲಿ ಅಚೀವ್ ಮಾಡಬೇಕಾದ್ರಿಂದ ಜ್ಞಾನ ಮೋಕ್ಷಯೋಹೋ ಸಾಧನಂ ಯತಂತೋ ಪಿಕೃತಾತ್ಮಾನಃ, ಇಷ್ಟು ಹೇಳಿ ಸಾಧನವನ್ನು ಹೇಳ್ತಾ, ಯಾರು ಅಕೃತಾತ್ಮರು ಶುದ್ಧಾಂತಃಕರಣಾದಿಗಳಿಲ್ಲ ಅವರಿಗೆ ಶುದ್ಧ ಸ್ವರೂಪ ಇಲ್ಲ, ಅವರಿಗೆ ದೇವರು ಕಾಣೋದಿಲ್ಲ. ಶುದ್ಧ ಸ್ವರೂಪ ಇದ್ದವರು ಪ್ರಯತ್ನ ಪಟ್ಟರೆ ಕಾಣ್ತಾರೆ, ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಇತ್ಯಾದಿನ ತದ್ವಿರೋಧಿ ಚ ಸಂಕ್ಷೇಪೇಣ ಉಕ್ತಂ, ಎಲ್ಲ ಸಂಕ್ಷೇಪ ಸಂಕ್ಷೇಪ ಹೇಳಿದ್ದಾರೆ. ತದ್ ಉಭಯಮಿದಾನೀಂ ಪ್ರಪಂಚನೀಯಂ, ಅದನ್ನೆಲ್ಲ ಏನು ಮಾಡಬೇಕೀಗ? ಪ್ರಪಂಚನೀಯಂ ವಿಸ್ತಾರ ಮಾಡಬೇಕು. ಪ್ರಪಂಚ ಅಂದರೆ ವಿಸ್ತಾರ, ವಿಸ್ತಾರ ಮಾಡಬೇಕಾಗಿದೆ. ಅದಕ್ಕೆ ನಾವು ತದ್ ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಪಂಚಿಕಾ ಅಂತ ಹೆಸರಿಡ್ತಾರೆ. ಟೀಕಾಕ್ಕೆ ಪಂಚಿಕಾ ಪಂಚಿಕಾ ಅಂತ ಹೆಸರು, ವಿಸ್ತಾರ ಅಂತ ಅರ್ಥ. ಸುರಾಸುರ ಲಕ್ಷಣಂಚ ತಥೇತಿ ತತನೇನ ಅಧ್ಯಾಯೇನ ದರ್ಶಯತಿ ಇತ್ಯರ್ಥಃ. ಸುರಾಸುರ ಲಕ್ಷಣಂಚ, ಸುರ ದೇವತೆಗಳು, ಅಸುರ ದೈತ್ಯರು, ದೈವಿ ಸಂಪತ್ತು ಆಸುರಿ ಸಂಪತ್ತನ ಲಕ್ಷಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತದನೇನ ಅಧ್ಯಾಯೇನ ದರ್ಶಯತಿ ಇತ್ಯರ್ಥಃ. ಯಾವುದು ಸುರ ಲಕ್ಷಣನೋ ಅದು ಮೋಕ್ಷ ಸಾಧನ, ಯಾವುದು ಅಸುರ ಲಕ್ಷಣನೋ ಅದು ಮೋಕ್ಷಕ್ಕೆ ಸಾಧನಕ್ಕೆ ವಿರೋಧಿ ಅದನ್ನು ತಿಳಿಸ್ತಾರೆ. ತಪೋ ವಕ್ಷ್ಯಬಾಣಮಿತಿ ಕೈಶ್ಚಿತ್ ತದಸತ್. ತಪಸ್ಸು ಅಂದರೆ ಮುಂದೆ 17ನೇ ಅಧ್ಯಾಯದಲ್ಲಿ ಬರುತ್ತೆ ತಪಸ್ಸು ಇತ್ಯಾದಿ ಮೂರು ವಿಧ ಇತ್ಯಾದಿ ಹೇಳ್ತಾರೆ. ಅದನ್ನು ಅಂತಿಲ್ಲಿ ಅರ್ಥ ಬರೀತಾರೆ ಕೆಲವರು, ಅದು ಅರ್ಥ ಅಲ್ಲ. ಯಾಕೆ ಆ ಅರ್ಥನೇ ಬೇರೆ ಈ ಅರ್ಥನೇ ಬೇರೆ. ಇಲ್ಲಿ ತಪಸ್ಸು ಅನ್ನೋದು ಈ ಸೆನ್ಸ್ನಲ್ಲಿ ಹೇಳ್ತಿರೋದು ಬೇರೆ, ಅಲ್ಲಿ ತಪಸ್ಸು ಅಂತ ಹೇಳೋ ಅರ್ಥ ಬೇರೆ. ಆದ್ದರಿಂದ ಅತದ ಸತ ಸರಿಯಾದ ವ್ಯಾಖ್ಯಾನ ಅಲ್ಲ. ನಿರ್ಮಾಣ ಅಲ್ಲ, ನಿರ್ಮಾಯ ಅದು ತಪ್ಪ. ನಿರ್ಮಾಣ ಮೋಹ ಅದು ಮುಂದೆ ಸೇರಿಸ್ಕೋಬೇಕಾದ್ರೆ ಆ ಶ್ಲೋಕ ಕೋಟ್ ಮಾಡ್ಬೇಕಾದ್ರೆ ಇಷ್ಟು ಕೋಟ್ ಮಾಡಿ ಬಿಟ್ಬಿಟ್ರೆ ಅಷ್ಟೇ ಸೇರಿಸ್ಕೊಂಡು ಓದ್ಬೇಕಾದ್ರೆ ನಿರ್ಮಾಣ ಮೋಹ ಚಿತ ಸಂಘ ದೋಷ ಇತ್ಯಾದಿ. ಹೌದು, ದೇವದ್ವಿಜ ಇಲ್ಲೂ ಡಾಟ್ ಹಾಕ್ಬೇಕು ಮತ್ತೆ. ದೇವದ್ವಿಜ ಇತ್ಯಾದಿನ ಉಕ್ತಸ್ಯ ಅತ್ರ ದೇವದ್ವಿಜ ಪ್ರಾಜ್ಞಾ ಪೂಜನ, ಅದನ್ನು ತಪಸ್ಸು ಅಂತಲ್ಲಿ ಕರೆದಿದ್ದಾರೆ. ಇಲ್ಲಿ ಕೃಚ್ಛರ ಬ್ರಹ್ಮಚರ್ಯಾಧಿಕಂ ತಪ ಅಂತ ಇಲ್ಲಿ ಹೇಳ್ತಾರೆ. ತಪಸ್ಸಿನ ಒಂದು ಭಾಗ ಇಲ್ಲಿರೋ ಅದು ಬೇರೆ ಇನ್ನೊಂದು ಭಾಗ. ಅದು ಕೃಚ್ಛರಾದಿಗಳು, ಬ್ರಹ್ಮಚರ್ಯಾದಿಗಳು, ದೇವದ್ವಿಜಗಳು ಪೂಜನಾದಿಗಳು, ಏಕಾದಶ್ಯಾದಿಗಳು, ತಪ ಆಲೋಚನೆ ಚಿಂತನೆ ಮಾಡೋದೆಲ್ಲ ತಪಶಬ್ದ ವಾಚ್ಯ. ಇಲ್ಲಿ ತಗೊಳ್ಬೇಕಾದದ್ದು ಬ್ರಹ್ಮಚರ್ಯಾಧಿಕಂ ಅಂತ ಕರೀತಾರೆ. ಯಾವುದು? ಹೌದು, ದೇವ ಪೂಜನ, ದ್ವಿಜ ಪೂಜನ, ಪ್ರಾಜ್ಞ ಪೂಜನ ಎಲ್ಲ ಬಿಡಿಸ್ಕೋಬೇಕಂತ. ಅನೇನ ಪುನರುಕ್ತಿ ಇದನ್ನೇ ಅಲ್ಲಿ ತೊಗೊಂಡ್ಬಿಟ್ರೆ ಪುನರುಕ್ತಿ ಆಗುತ್ತೆ. ಆದ್ದರಿಂದ ಇಲ್ಲಿ ಅರ್ಥ ಬೇರೆ ಹೇಳಬೇಕು, ಅಲ್ಲಿ ಬೇರೆ ಹೇಳಬೇಕು. ಹೇಳಿದ್ದನ್ನೇ ಹೇಳಿದರೆ ಪುನರುಕ್ತಿ ಇತ್ಯಾದಿನ ಉಕ್ತಸ್ಯ ಅತ್ರ ಗ್ರಹಣೇ ಶೌಚಾದೇರಪಿ ತಪೋಗ್ರಹಣೇನ ಗೃಹೀತತ್ವಾತ್ ಪುನರುಕ್ತಿ ಪ್ರಸಂಗ. ಅದಕ್ಕೆ ಶೌಚಾದಿಗಳು ತಪಸ್ಸು ಅಂತ ಅಲ್ಲಿ ಕರೆದಿರೋದ್ರಿಂದ ಇಲ್ಲಿ ಅದೇ ಅರ್ಥನೆ ಹೇಳಿಬಿಟ್ರೆ ಪುನರುಕ್ತಿ ಆಗೋದ್ರಿಂದ ಇದು ಬೇರೆ ಅದು ಬೇರೆ ಅಂತ ಹೇಳಬೇಕು. ಅಥೋ ವಕ್ಷಮಾನಾಂತರ್ಗತಂ ಯದತ್ರ ಪೃಥಗುಚ್ಛತೆ ತದ್ವ್ಯತಿರಿಕ್ತಮೇವಾ. ಮುಂದೆ ಹೇಳೋದನ್ನ ಇಲ್ಲೇ ಹೇಳೋದಾದ್ರೆ ಅದು ಪುನರುಕ್ತಿ ಆಗೋದ್ರಿಂದ ಅವಾಯ್ಡ್ ಮಾಡೋದಕ್ಕೋಸ್ಕರ ಬೇರೆ ಅರ್ಥವನ್ನು ಹೇಳೋದೆ ಮೂಲಕಾರ ಅಭಿಪ್ರಾಯದೇ ವ್ಯಾಖ್ಯಾನಕಾರ ಭಾಷ್ಯಕಾರ ಅಭಿಪ್ರಾಯನೂ ಅದೇ ಅಂತ ಹೇಳಿದರು. ತಚ್ಚ ಪ್ರಧಾನಸ್ಯೇವ ಉಪಲಕ್ಷಣತ್ವೋಪಪತ್ತೇ ನ ಉಪವಾಸಾದೀತಿ ಭಾವೇನ ಸಪ್ರಮಾಣಕಮಃ. ತಚ್ಚ ಹಿಂದೇನು ಹೇಳಿದ್ರು ಅಂತ ಕೇಳಿದರೆ ಕೃತ್ಸ ಚಾಂದ್ರಾಯಣಾಧಿಕಂ ತಪ ಅಂತ ಹೇಳಿದರು. ಅದನ್ನು ತಗೊಳ್ಬಾರ್ದು, ಇಲ್ಲಿ ಮುಂದೆ ಹೇಳೋದನ್ನು ತಗೊಳ್ಬಾರ್ದು, ಹಿಂದೆ ಹೇಳಿದ್ರು ಹೊಸ ವಿಷಯ ಹೇಳ್ತಾ ಇದ್ದಾರೆ. ಏನದು ಪ್ರಧಾನಸ್ಯ ಉಪಲಕ್ಷಣತ್ವೇನ ಉಪಪತ್ತೇಹೇ ಉಪವಾಸಾದೀತಿ ಭಾವೇನ ಸಪ್ರಮಾಣಕಮಃ. ಉಪವಾಸಾದಿಗಳು ಆದಿ ಶಬ್ದದಿಂದ ಬಂದು ಹೋಗಿಬಿಡುತ್ತೆ. ಅದು ಹೊಸದು ಏನು ತಗೋಬೇಕು, ಬ್ರಹ್ಮಚರ್ಯಾಧಿಕಂ ತಪಃ, ಬ್ರಹ್ಮಚರ್ಯ ಮೊದಲಾದವುಗಳೇ ತಪಸ್ಸು. ಬ್ರಹ್ಮಚರ್ಯ ಅಂದ್ರೆ ಏನು, ಮತ್ತೆರಡು ವಿಧ ಬ್ರಹ್ಮಚರ್ಯ ಅನ್ನೋದು. ಮಾತು ಮನಸ್ಸು ಕೃತಿ ಮೂರರಲ್ಲೂ ಬ್ರಹ್ಮಚರ್ಯ ಬೇಕು. ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಮಾಡೋದೇ ಇಲ್ಲ, ಅದು ಬ್ರಹ್ಮಚರ್ಯ. ಮಾತಿನಲ್ಲಿ ಕೆಟ್ಟ ಮಾತಾಡೋದೇ ಇಲ್ಲ, ಅದು ಬ್ರಹ್ಮಚರ್ಯ. ಫಿಸಿಕಲಿ ಕೆಟ್ಟ ಕೆಲಸ ಮಾಡೋದಿಲ್ಲ, ಅದು ಬ್ರಹ್ಮಚರ್ಯ. ಮೂರು ಇದ್ದಾಗ ಪೂರ್ತಿ ಬ್ರಹ್ಮಚರ್ಯ. ಇವತ್ತು ಆಧುನಿಕರಿಗೆ ಏನಂದ್ರೆ ಮದುವೆ ಆಗಿಲ್ಲ ಬ್ರಹ್ಮಚರ್ಯ ಅಷ್ಟೇ, ಅದು ಆಧುನಿಕ ಅದಲ್ಲ. ನಿಜವಾದ ಅರ್ಥ ಅಂದ್ರೆ ಇದು ಬ್ಯಾಚಲರ್ ಅಂತೇಳಿ. ಇದು ಬ್ಯಾಚಲರ್ ಅಂದ್ರೆ ಜ್ಞಾನಕ್ಕೋಸ್ಕರ ಮಾಡೋ ಸಮ ಇದು. ಅದಕ್ಕೆಲ್ಲ ಡಿಗ್ರಿಗಳು ಬ್ಯಾಚಲರ್ ಸೆಚ್ಚಿಬಿಟ್ಟಿದ್ದಾರೆ. ಬ್ಯಾಚಲರ್ ಬ್ಯಾಚಲರ್ ಅರ್ಥ ಏನು, ಅದಕ್ಕೋಸ್ಕರನೇ ಹಿಡಿದಿದ ನೋಡಿ. ಬ್ರಹ್ಮಚರತೀತಿ ಬ್ರಹ್ಮಚಾರ, ಬ್ರಹ್ಮ ಅಂದ್ರೆ ವೇದ, ವೇದಾಧ್ಯಯನಾದಿಗಳನ್ನು ಮಾಡೋದು ತಪಸ್ಸು ಅಂತ ಅರ್ಥ. ತದ್ಧಿ ತಪಃ, ತದ್ಧಿ ತಪ ಹೇಳಿದ್ದಾರೆ. ನಿಜವಾದ ಮುಖ್ಯ ತಪಸ್ಸು ಅಂದ್ರೆ ಅದು. ಆಮೇಲೆ ದೇಹದ ಶುದ್ಧಿ ಇದು, ಒಂದಕ್ಕೊಂದು ಲಿಂಕ್ಡ್ ಅವು, ಯಾವುದೊಂದು ಮಿಸ್ ಆದ್ರೆ ಇನ್ನೊಂದು ಹೋಗಿಬಿಡುತ್ತೆ. ಆದ್ರಿಂದ ಸರಿಯಾಗಿ ಮಾಡಬೇಕು. ತಪಸ್ಸಿನ ಒಂದು ಭಾಗ ಆಗ್ತದೆ, ತಪಸ್ಸು ಬೇರೆ ಧ್ಯಾನ ಬೇರೆ. ತಪಸ್ಸು ಬೇರೆ ಹೇಳಿದ್ರೆ ಇಷ್ಟು ಬ್ರಹ್ಮಚರ್ಯ ತಪಸ್ಸು, ಕೃಚ್ಛರ ತಪಸ್ಸು, ಧ್ಯಾನ ಅಂದ್ರೆ ಅದಲ್ಲ. ಅದು ಧ್ಯಾನ ಒಂದು ಪ್ರತಿ ಭಾಗ, ಒಂದೇ ವಸ್ತುವನ್ನು ಏಕಾಗ್ರತೆಯಿಂದ ಚಿಂತನೆ ಮಾಡೋದ ಧ್ಯಾನ. ಆದ್ರಿಂದ ಇದು ಸೇರೋದಿಲ್ಲ. ತಥಾ ನಚ್ಚ ಪ್ರಧಾನಸ್ಯೇವ ಉಪಲಕ್ಷಣತ್ವೋಪಪತ್ತೇಹೇನ ಉಪವಾಸಾದೀತಿ ಭಾವೇನ ಸಪ್ರಮಾಣಕಮಃ. ಸ ಅಂಬುದು ಬಿಡಿಸ್ಬಿಟ್ಟಿದ್ದಾರೆ. ಸಪ್ರಮಾಣಕಮಃ ಒಂದೇ ಪದ, ಸಹ ಪ್ರಮಾಣಕಮಃ ಅಲ್ಲ, ಸಪ್ರಮಾಣಕಮಃ ಅಲಾಂಗ್ ವಿತ್ ಪ್ರೂಫ್ ಹೇಳ್ತಾ ಇದ್ದಾರೆ ಅಂತ ಅರ್ಥ. ತಪ ಇತಿ ಏನು ಪ್ರೂಫ್ ಅಂದರೆ ಬ್ರಹ್ಮಚರ್ಯಾಧಿಕಂ ತಪಃ, ಅರ್ಥ ಬ್ರಹ್ಮಚರ್ಯಾದಿ, ಅದಕ್ಕೆ ಆಧಾರ ಬ್ರಹ್ಮಚರ್ಯಾಧಿಕಂ ತಪಃ ಇತಿ ಅಭಿಧಾನಾತ್ ಅಂತ ಹೇಳಿದ್ರು. ಮುಂದೆ ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿರಪೈಶುನಂ ದಯಾಭೂತೇಶು ಅಲೋಲುತ್ವಂ ಮಾರ್ದವಂ ಹ್ರೀರಚಾಪಲಂ. ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗ ಶಾಂತಿ ಅಪೈಶುನಂ ದಯಾ ಭೂತೇಶು ಅಲೋಲುತ್ವಂ ಮಾರ್ದವಂ ಹ್ರೀಹಿ ಅಚಾಪಲಂ. ಪೈಶುನಂ ಪರೋಪದ್ರವ ನಿಮಿತ್ತ ದೋಷಾಣಾಂ ರಾಜಾದೇಹೇ ಕಥನಂ. ಪರೋಪದ್ರವ ಅಲ್ಲಿ ಅಪೈಶುನಂ ಅಂತ ಪದ ಇದೆ. ಇಲ್ಲಿ ಅಹಿಂಸೆ ಬೇರೆ ಅರ್ಥ ಹೇಳಿದೆ. ಹಿಂಸೆ ಅಂದರೆ ಎರಡರ್ಥ, ಪಡೆಯೋದು ಪಡೆಯೋದೆಲ್ಲ ಹಿಂಸೆ ಫಿಸಿಕಲ್ ಅದು. ಆದರೆ ನೋಯಿಸೋದು ಹಿಂಸೆ, ಮನಸ್ಸಿಗೆ ನೋವುಂಟು ಮಾಡಿದ್ರು ಹಿಂಸೆ. ಹರ್ಟ್ ಮಾಡಬಾರ್ದು ಅಂತಾರಲ್ಲ ಅದು, ಫಿಸಿಕಲಿ ಹರ್ಟ್, ರಿಟೈರ್ಡ್ ಹರ್ಟ್ ಅಂತ ಹೇಳ್ತಾರೆ. ಅಲ್ಲಿ ಹರ್ಟ್ ಅಂದ್ರೆ ಏನು, ಮೆಂಟಲಿ ಅಲ್ಲ ಫಿಸಿಕಲಿ. ಆದರೆ ಮೆಂಟ ಹರ್ಟ್ ಆಗಿದ್ದಕ್ಕೆ ಎದ್ದೋದ್ರು ಅಂತ ಕೇಳಿದ್ರೆ ಅದು ಮನಸ್ಸಿಗೆ, ಅದು ಮನಸ್ಸಿನಿಗೂ ಹರ್ಟ್ ಆಗಬಾರ್ದು, ಅದು ಇಂಪಾರ್ಟೆಂಟ್. ಅದು ಅದು ಯಾಕೆ ಹಿಂಸಾಗತ್ಯೋ ಅಂತಿದೆ, ಹನು ಹಿಂಸಾಗತ್ಯೋ ಅಂತ ಇರೋದ್ರಿಂದ ಎರಡರ್ಥನೂ ಇಟ್ಕೊಂಡು ಹೇಳಬೇಕಲ್ಲಿ. ನೋಯಿಸ್ಲೋಬಾರ್ದು, ಹೊಡೆಯೋದು ಬಡಿಯೋದು ಮಾಡಿಕೊಡೋದು. ಸತ್ಯಂ ಸತ್ಯಂ ಅಂಥೇಳಿ ಎರಡರ್ಥ, ಸತ್ಯವಚನಂ ಸತ್ಯಂ, ಸತ್ಯವನ್ನೇ ಸತ್ಯಂವದ ಅಥರ್ಮಂಚರ ಒಂದರ್ಥ. ಸತ್ಯವಂದರೆ ಮೀಮಾಂಸ ಅಂತ ಅರ್ಥ ಹೇಳ್ತಾರೆ ಅಥರ್ವಣದ ಕೊನೆಗೆ, ತಲ್ವಕಾರದ ಕೊನೆಗೆ ಸತ್ಯಂ ಮೀಮಾಂಸ. ಮೀಮಾಂಸ ಅಂದ್ರೆ ಏನು, ಬ್ರಹ್ಮ ಜಿಜ್ಞಾಸೆ ಅಂತ, ಸದಾ ದೇವನ ಚಿಂತನೆ ಮಾಡೋದು. ಅಕ್ರೋಧ ಕೋಪಗೊಳ್ಳದಿರುವಿಕೆ, ಅಕ್ರೋಧ ಕೋಪಗೊಳ್ಳದಿರುವಿಕೆ, ಅದು ದೊಡ್ಡ ದೈವೀ ಸಂಪತ್ತಿನ ಲಕ್ಷಣ, ತುಂಬ ಇಂಪಾರ್ಟೆಂಟ್. ಕ್ರೋಧ ಕೊಳ್ಳದಿರುವಿಕೆ, ಅಲ್ಲೊಂದು ಪ್ರಶ್ನೆ ಬಂತು, ಕೃಷ್ಣ ದುರ್ಯೋಧನ ಕೋಪಗೊಳ್ತಾನೆ, ಭೀಮಸೇನದೇವರು ಕೋಪಗೊಳ್ತಾರೆ, ಮತ್ತೆ ಆ ದೈವಿ ಸಂಪತ್ತಾಗಲಿಲ್ಲ ಅಂತ ಕೇಳಿದರೆ, ಅದಕ್ಕೆ ಹೇಳ್ತಾರೆ ಪರ್ಸನಲ್ ಕ್ರೋಧ ಇರಬಾರ್ದು. ಪ್ರಿನ್ಸಿಪಲ್ಲಿ ಅವನ ಪ್ರಿನ್ಸಿಪಲ್ ಬೇಸಿಸ್ ಮೇಲೆ ಇದ್ದರೆ ಗುಣ ಅದು, ಪರ್ಸನಲಿ ಆಗಿ ಹೇಳ್ತಿ ಬಂದರೆ ಅದು ದೋಷ ಅದು. ಆದರೆ ಪ್ರಿನ್ಸಿಪಲ್ ಆಗಿ ಹೇಳ್ತಿ ಬಂದರೆ ಗುಣ ಅದು. ಅವರೆಲ್ಲ ಎಂಥವರು, ಧರ್ಮ ವಿರೋಧಿಗಳು, ಅದಕ್ಕೆ ಮಾಡಿದ್ದು ಅರ್ಥ ಆಯ್ತಾ. ಅದಕ್ಕೆ ಶಿಶುಪಾಲ ಕೃಷ್ಣ ತಾನು ಬೈದಾಗಿದ್ದು ಮಾಡಲಿಲ್ಲ, ಯಾವಾಗ ದುಗುಣ ದೋಷಗಳನ್ನು ಜಗತ್ತಿಗೆ ಹಾನಿಕರ ಅಂತ ಹೇಳ್ತಾರೆ ಅವ ಸಂಹಾರ ಮಾಡ್ತಾರೆ. ಗೊತ್ತಾ, ಇಂಡಿವಿಜುವಲ್ ಇರೋದು ಬೇರೆ, ಅದನ್ನು ಅಪ್ಲೈ ಮಾಡಿಕೊಂಡು ಬದುಕೋದು ಬೇರೆ. ಯಾರು ಆ ರೀತಿಯಾಗಿರ್ತಾರೆ, ಆ ವೈಯಕ್ತಿಕ ಕ್ರೋಧವನ್ನು ಕಾಡಲಿಕ್ಕೆ ಹೋದರೆ ಅವ್ರಿಗೇನಿಲ್ಲ, ನ್ಯಾಯಾಧೀಶ ಇದ್ದಾರೆ, ಇಬ್ಬರು ವಾದ ಮಾಡ್ತಿದ್ದಾರೆ, ವಾದ ಮಾಡ್ತಿರುವಾಗ ನ್ಯಾಯಾಧೀಶ ಭಾರಿ ಸಿಟ್ಟು ಬರುತ್ತೆ, ಹಾಗೆ ಹೀಗೆ ಅಂತೇಳಿ ಬರ್ಕೊಡ್ದು ಬಂದರೆ ಏನು ಮಾಡ್ತಾನೆ ಅವನು, ಜಡ್ ಸರಿ ಇಲ್ಲ ಕಳಿಸ್ಬಿಡಿ ಅಂತ ಹೇಳ್ತಾನೆ. ಗೊತ್ತಾಯ್ತಾ, ಅದು ಸುಮ್ಮನೆ ಇರ್ತಾನೆ, ಏನು ತೋರಿಸೋದಿಲ್ಲ. ಬಟ್ ಅವನಿಗೆ ಗೊತ್ತು ಯಾವುದೇ ನ್ಯಾಯ ಅನ್ಯಾಯ, ಕೊನೆಗೆ ಹೇಳ್ತಾನೆ ಕಾಮಾಗಿಡ್ತಾನೆ. ಕೊನೆಮಗಳು ಕೊಯ್ಯೋದು ಕೂಗೋದೇನು ಮಾಡೋದಿಲ್ಲ ಅವನು. ತಪ್ಪಾಗಿದೆ ಈ ಸೆಕ್ಷನ್ ಪ್ರಕಾರ ಅವನು ಪನಿಷ್ಡ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅದೇ ಪ್ರತಿ ಬಾರಿ ಹೊಡಿಲಕ್ಕೆ ಹೋಗಿರ್ತಾರೆ. ಅದು ಕ್ರೋಧ ಇದೆ. ಕ್ರೋಧ ಬೇರೆ, ನ್ಯಾಯ ತೀರಿಸೋದು ಬೇರೆ. ನಮ್ಮ ಡಿಫ್ರೆನ್ಷಿಯೇಟ್ ಮಾಡಬೇಕು ಎರಡು ಕೂಡ. ಬರೀ ಕ್ರೋಧ, ವೈಯಕ್ತಿಕವಾದಂತಹ ದ್ವೇಷಾದಿಗಳನ್ನು ಬೆಳೆಸಿಕೊಳ್ಳೋದು ಕ್ರೋಧ, ಅದು ಸಾತ್ವಿಕ ಲಕ್ಷಣ ಅಲ್ಲ. ಒಂದು ಬೇಸಿಸ್ ಮೇಲೆ ಇರಬೇಕು, ಅದು ಹೋದಷ್ಟ ಬಿಟ್ಬಿಡ್ಬೇಕಷ್ಟೆ. ಏನ ಅದೇ ಹೇಳಿ, ಪರ್ಸನಲಿ ಯಾವತ್ತು ತಗೊಂಡ್ರೂ ಅದು ಕ್ರೋಧ ಗುಂಪಿ ಸೇರೋದು. ಕಷ್ಟ ಅಂತಾನೆ ಸಾಧನೆ ಕರೆದಿರೋದು. ಜಡ್ಜ್ ಆಗ್ಬೇಕಾದ್ರೆ ಕಷ್ಟನೇ ಸಲ್ತಾನೆ, ಹೌದಲ್ಲ? ದುಡ್ಡು ಕೊಟ್ಟಾಗ ಆ ಕಷ್ಟ ಬೇರೆ, ಸರಿಯಾಗಿ ನಡೆಸೋದು ಬೇರೆ. ಗೊತ್ತಾನೆ, ನ್ಯಾಯ ಸಲ್ಲಿಸ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಇವತ್ತು ಒಂದು ಡಾಕ್ಟರ್ ಒಂದು ತಪ್ಪು ಆಪರೇಷನ್ ಮಾಡ್ತಾನೆ, ರೋಗಿ ಸತ್ತು, ಇವ್ನು ಮಾಡೋ ತಪ್ಪಿಗೊಂದು ಸತ್ತು ಹೋಗ್ತಾನೆ. ಜಡ್ಜ್ಮೆಂಟ್ ಒಂದು ತಪ್ಪು ಜಡ್ಜ್ಮೆಂಟ್ ಕೊಡ್ತಾನೆ, ದೊಡ್ಡ ಕೇಸ್ ಹೋಗ್ಬಿಡುತ್ತಾ. ಒಳ್ಳೆ ಫೇವರ್, ಒಳ್ಳೆ ಧರ್ಮಿಷ್ಠವಾದ ದುರ್ಯೋಧನಾದಿಗಳು ಮಾಡಿದ್ದೇನು, ಅದು ಮಾಡಿದ್ದು ದ್ಯೂತ. ಭೀಷ್ಮದ್ರೋಣಾದಿಗಳು ನ್ಯಾಯ ಕೊಡಲಿಲ್ಲ ಆಗ, ಎಷ್ಟು ಅನರ್ಥ ಆಯ್ತಾಗ ಹಸ್ತಾನೆ. ಆದಷ್ಟು ಅಂಥ ಕೆಲಸ ಮಾಡಬಾರ್ದು, ದೊಡ್ಡ ಹೊಣೆಗಾರಿಕೆ ಇರುತ್ತೆ. ಎಷ್ಟೋ ಸತ್ಯ ಇದಕ್ಕಿಂತ ಯಾಕೆ ಡೇಂಜರಸ್ ಅಂದರೆ, ಡಾಕ್ಟ್ರು ವ್ಯಕ್ತಿನ ಕೊಳ್ತಾರೆ, ಒಂದು ಪ್ರಿನ್ಸಿಪಲ್ ಕೊಳ್ತಾನೆ. ಅರ್ಥ ಆಯ್ತಾ? ಒಂದು ಪ್ರಿನ್ಸಿಪಲ್ಲೇ ಹೋಗ್ಬಿಡತ್ತೆ ಅದರಿಂದ, ಯಾಕಂದ್ರೆ ಪ್ರೆಸಿಡೆನ್ಸ್ ಆಗುತ್ತೆ ಇವ್ನು ಮಾಡಿದ್ದು. ಮತ್ತು ಇನ್ನೇ ಜಡ್ಮೆ ಆ ಬೇಸ್ ಇನ್ನೂ ಜಡ್ಮೆಂಟ್ ಕೊಡ್ತಾನೆ ಮತ್ತೆ, ಅದರಿಂದ ಎಷ್ಟು ಅನರ್ಥ ಆಗಿ. ಸೊ ಪ್ರಿನ್ಸಿಪಲಿ ಕೊಲ್ಲೋದು ಇನ್ನೂ ಅಪಾಯಕರ. ಫಿಸಿಕಲಿ ಒಬ್ಬೊಬ್ಬರನ್ನು ಕೊಲ್ಬಹುದು, 100 ಜನ ಕೊಲ್ಬಹುದು, ಇದು ಎಂಟೈರ್ ಮ್ಯಾನ್ ಕೈಂಡ್ ಹೋಗ್ಬಿಡುತ್ತೆ ಅದರಿಂದ. ಎಂದು ಅನ್ಯಾಯವಾಗದಂತೆ ನೋಡ್ಕೋಬೇಕು. ಅನ್ಫಾರ್ಚುನೇಟ್ಲಿ ಅದು ಮೋಸ್ಟ್ ಕರಪ್ಟ್ ಅಂದರೆ ಅಲ್ಲಿ, ಇಲ್ಲಿ ಅಂದರೆ ಜಡ್ಜ್ಮೆಂಟಿಗೆ ಬರೋದು ಇಲ್ಲಿರ್ತಾರೆ, ಇಲ್ಲಿಂದ ಶುರುವಾಗುತ್ತೆ ಈ ಸ್ಟೇಜಿಂದ. ಬರೀ ಆ ಸ್ಟೇಜಲ್ಲಿ ಏನಾಗ್ಬಿಡುತ್ತೆ ಆ ಹೇಳಿ ಅವ್ನು ಪಾಪ ಬಯಸ್ಕೊತಾ ಇದ್ದಾರೆ. ದಯಾಭೂತೇಶ ಅಲೋಲತ್ವ ಆ ಕಾರಣ ಇದಲ್ಲ, ಅವನು ಬೈತಾ ಇದ್ದಾರೆ. ಅವನು ಮಾರ್ಧವಂ ಹೀಹಿ ಅಚಾಪಲಂ. ಮತ್ತೆ ಶಾಂತಿ ತ್ಯಾಗ. ತ್ಯಾಗ ಅಂದ್ರೆ ಏನು? ತ್ಯಾಗ ಅಂದರೆ ದಾನ ಬೇರೆ, ತ್ಯಾಗ ಬೇರೆ. ತನಗೆ ಬರೋದನ್ನು ಬಿಟ್ಟರೆ ತ್ಯಾಗ, ರಾಮದೇವರು ರಾಜ್ಯ ತಗೋಬೇಕೀಗ ಬಿಟ್ಟು ಅದಕ್ಕೆ ತ್ಯಾಗ ಮಾಡಿದರು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇನ್ನೊಬ್ಬರಿಗೆ ಕೊಟ್ಟರೆ ದಾನ, ಅದು ತನಗೆ ಬರೋದನ್ನು ಬಿಡೋದು ತ್ಯಾಗ, ಅದು ಸ್ಯಾಕ್ರಿಫೈಸ್ ಅಂತೀವಲ್ಲ. ಅದು ಸ್ಯಾಕ್ರಿಫೈಸ್ ಅಂದರೆ ಏನೋ, ತಾನು ಬರಬೇಕಾದ್ರೆ ಬಿಟ್ಬಿಟ್ಟ, ಅದು ಭಾರಿ ದೊಡ್ಡದು. ಅದು ಒಳ್ಳೆಯದಕ್ಕೆ ಹೋಗುವ, ಫಾರ್ ಎ ಗುಡ್ ಕಾಸ್. ಯಾವುದಕ್ಕೋ ಬಿಟ್ಟರೆ ತಪ್ಪದು. ಸುಮ್ಮನೆ ಬಿಟ್ಬಿಟ್ಟ ಯಾಕೆ ಇಷ್ಟ ಇಲ್ಲ ಬಿಟ್ಟು, ಅದು ಬೇರೆ ಮಾತು. ಇಲ್ಲ ನಾನು ತೊಗೊಂಡ್ರೆ ಅವರಿಗಿಲ್ದಾಗ ಆಗುತ್ತೆ ಅಂತ ನಾನು ಬಿಡ್ತೇನೆ. ಅವ್ರು ಹಿ ಡಿಸರ್ವ್ಸ್ ಇಟ್ ಮೋರ್ ಅಂತ ಹೇಳಿದರೆ ಅವ್ರಿಗೆ ಕೊಡೋದು ದಾಗ, ಅದನ್ನು ಅನುಭವಿಸ್ಬಿಟ್ಟ. ಏನು ಇಂಡಿವಿ ತತ್ವಕ್ಕೆ ಯಾರ ಮೇಲೂ ಕ್ರೋಧ ಇಲ್ಲ ಭಗವಂತ, ಯಾರ ಮೇಲೂ ಪ್ರೀತಿನೂ ಇಲ್ಲ. ಆರ್ಥ ತಾನೇ ಹೇಳ್ತಾನೆ, ನಮೇ ದ್ವೇಷೋಸ್ತಿ ನ ಪ್ರಿಯ. 9ನೇ ಅಧ್ಯಾಯದಲ್ಲಿ ಬಂದಿದೆ ಅಂದರೆ ಪರ್ಸನಲಿ ಯಾರನ್ನೂ ಹೆಟ್ ಮಾಡೋದಿಲ್ಲ. ಪರ್ಸನಲಿ ಯಾರಲ್ಲ ಗುಡ್ ಐ ಲೈಕ್ ಹಿಮ್ ಐ ಫೇವರ್ಡ್ ಹಾಗಾಗಬಾರ್ದು ಮತ್ತೆ, ಬಿಕಾಸ್ ಈ ಇಸ್ ಗುಡ್ ಐ ಲೈಕ್ ಹಿಮ್. ಅದು ಬೇರೆ. ಪರ್ಸನಲ್ ಲೈಕಿಂಗ್ ಬೇರೆ, ಪ್ರಿನ್ಸಿಪಲ್ ಲೈಕಿಂಗ್ ಬೇರೆ. ಪ್ರಿನ್ಸಿಪಲಿ ಲೈಕ್ ಮಾಡೋದು ಗುಣ, ಅದು ಅದನ್ನೇ ಪರಿಶುದ್ಧ ರಾಜ ಪ್ರಶ್ನೆ ಕೇಳೋದು. ನೀವೇನು ಹೇಳ್ತೀರಿ ಇಷ್ಟೋ ಷಷ್ಠ ಸ್ಕಂದ ಮುಗಿಸಿದ್ರು, ಇಷ್ಟೆಲ್ಲ ದೇವರು ವರ್ಣನೆ ಮಾಡ್ತಾ ಇದ್ದೀರಿ. ಹಾಗಿದ್ರೆ ಇಂದ್ರ ಸಮಹ ಪ್ರಿಯ ಸುಹೃತ್ ಬ್ರಹ್ಮನ್, ದೇವನು ಸಮ ಅಂತ ಕರಿತೀರಿ, ಪ್ರಿಯ ಸುಹೃತ್ ಅಂತ ಕರಿತೀರಿ. ದೈತ್ಯ ಇಂದ್ರಸ್ಯಾತ್ತೆ ಕಥಂ ದೈತ್ಯಾನವಧಿ. ಅರೆ ಇಂದ್ರದೇವರ ಪ್ರಾರ್ಥನೆ ಕೇಳ್ಕೊಂಡು ದೈತ್ಯನ ಯಾಕೆ ಕೊಲ್ದ ಹಾಗಿದ್ರೆ, ಹಾಗಿದ್ರೆ ಪಾರ್ಷಿಯಲ್ ಆದಾಗಾಯ್ತಾ ಅಂತ ಪ್ರಶ್ನೆ. ಆಗ ಉತ್ತರ ಕೊಡ್ತಾರೆ, ಪಾರ್ಷಿಯಲ್ ಅಲ್ಲ ಅದು, ಇಂದ್ರದೇವರಿಗೆ ನ್ಯಾಯ ಇತ್ತು ಅಂತ ಸಹಾಯ ಮಾಡಿದ್ದಕ್ಕೆ ಅದು ಗುಣ ಆಯಿತು. ಅನ್ಯಾಯ ಇದ್ದಾಗ ಬಿಟ್ಟಾಯ್ತದ್ದು ಅದು ಗುಣ ಆಯಿತು. ಅನ್ಯಾಯ ಮಾಡಿದವ್ರನ್ನ ಕೊಲ್ಲೋದು ದೋಷ, ಅದು ದೊಡ್ಡ ಗುಣ. ಅವ್ರನ್ನ ಗುಡಿಸೋದು ದೋಷ, ಅದು ನ್ಯಾಯದಲ್ಲಿ ಬಿಡೋದು ದೋಷ, ಅವ್ರು ಹಿಡಿಯೋದು ಗುಣ. ಅದಕ್ಕೆ ಆ ರೀತಿ ಮಾಡಿದ್ದಾನೆ, ಅದರಿಂದ ದೋಷ ಇಲ್ಲ. ಅದೆಲ್ಲ ಸಪ್ತಮ ಸ್ಕಂದ ಹೊರಟಿದ್ದೆ ಅದಕ್ಕೆ ಎಕ್ಸಾಂಪಲ್ ಹೇಳ್ಕೊಡ್ಬೇಕು. ಈಗ ಅಪ್ಪ ಮಗ ಇದ್ದಾರೆ, ಈಗ ಹಿರಣ್ಯಕಶಿಪ ಅಪ್ಪ, ಪ್ರಹ್ಲಾದ ಮಗ. ಪರಮಾತ್ಮ ಪರ್ಸನಲ್ ಹೇಟ್ರೆಡ್ನೆಸ್ ಇದ್ದರೆ ಇಬ್ಬರು ನೋಡಿದ್ದೆ, ಯಾಕೆ ಅವರ ಅಂತ ಅವ್ನ ಮಗ ನೇನು ಅಂತ ಹೇಳಿ ಇಬ್ಬರು ಉದ್ಧಾರ ಮಾಡ್ತಿದ್ದೆ, ಇಬ್ಬರು ನೋಡಿತಾ ಹಾಗೆ ಮಾಡಲೇ ಇಲ್ಲ. ಅದಕ್ಕೆ ಪ್ರಹ್ಲಾದ ಡೈರೆಕ್ಟ್ ಸಣ್ಣ ಮತ್ತೆ ಅಂತ ಅವ್ನು ಚಿಕ್ಕ ಹುಡುಗ, ಅವನನ್ನು ಫೇವರ್ ಮಾಡಿ ಅಪ್ಪನ ಕೊಂದ. ಅಂದರೆ ವಂಶ ಕಾರಣ ಅಲ್ಲ ಇಲ್ಲಿ, ಜಾತಿ ಕಾರಣ ಅಲ್ಲ. ಜಾತಿ ಇಬ್ಬರದು ಒಂದೇ, ವಂಶ ಇಬ್ಬರದು ಒಂದೇ. ಅದು ಡಿಫರೆನ್ಸ್ ಏನಿತ್ತು? ದೈವಿ ಸಂಪತ್ತು, ಆಸರಿ ಸಂಪತ್ತು. ದೈವಿ ಸಂಪತ್ತು ಇದ್ದವನು ಉದ್ಧಾರ ಮಾಡ್ದ, ಆಸರಿ ಸಂಪತ್ತವನನ್ನು ಕೊಂದ. ಎಷ್ಟು ಸುಲಭವಾದ ಉತ್ತರ ಇದೆ. ಪೈಶುನಂ ಅದನ್ನು ಅರ್ಥ ಮಾಡಿಕೊಂಡ್ರೆ ಅಕ್ರೋಧ ತ್ಯಾಗ ಶಾಂತಿರ ಅಪೈಶುನಂ ಒಂದು ಮಾತು ಬರುತ್ತೆ ಇದರಲ್ಲಿ. ಅದು ಒಳ್ಳೆ ಅರ್ಥ ಬರೀತಾರೆ. ಕಾಡಿಗೆ ಹೋಗ್ತಾ ಇರ್ತಾರೆ ಪಾಂಡವರು ಹೊರಟರು. ಆಗ ವಿದುರ ಕೇಳ್ತಾರೆ, ವಿದುರನ್ನ ಧೃತರಾಷ್ಟ್ರ ಕೇಳ್ತಾ ಹಾಕುತ್ತಿದ್ದಾನೆ. ಎಲ್ಲ ಅದಕ್ಕೆ ಏನು ಕಾಣಿಸೋದಿಲ್ಲ, ಆದ್ದರಿಂದ ಏನಾಗ್ತಿದೆ ಏನಾಗ್ತಿದೆ ಕೇಳ್ತಾನೆ. ಪಾಂಡವರು ಮಾಸಕ್ಕೆ ಹೊರಟರು ಅಂತ ಹೇಳ್ತಾನೆ. ಧೃತರಾಷ್ಟ್ರನಿಗೆ ಸುಮ್ಮನೆ ಇಲ್ಲ, ಹೇಗೆ ಹೋಗ್ತಿದ್ದಾರೆ ಅದಕ್ಕೆ. ಅದು ಕೂಡ ಅವ್ರು ಹೇಗೆ ಅವ್ರದ್ದು ಇದಾಗಿದೆ ರೆಸ್ಪಾನ್ಸ್ ಹೇಗಿದೆ ಅಂದರೆ, ಧರ್ಮರಾಜ ಕೆಳಗೆ ನೋಡ್ತಾ ಹೋಗ್ತಾ ಇದ್ದಾನೆ, ಕೆಳಗೆ ನೋಡ್ತಾ ಹೋಗ್ತಿದ್ದಾನೆ, ತಲೆ ಎತ್ತಿ ಹೋಗ್ತಾ ಇಲ್ಲ, ಕಣ್ಣಿಗೆ ಅಡ್ಡ ಕೈ ಇಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಗೊತ್ತಾಯ್ತಾ? ಭೀಮಸೇನ ಕೈ ಎತ್ತಿಬಿಟ್ಟು ಎರಡು ಕೈಯೇ ಸಾಕು ಕೊಲ್ಲೋದಕ್ಕೆ ಅಂತ ಹೋಗ್ತಾ ಎಲ್ಲ ಹೇಳ್ತಾ ಬರ್ತಾನೆ. ಆಗ ಕೇಳ್ತಾರೆ, ಯಾತಕ್ಕೆ ಹಾಗೆ ಹೋಗ್ತಾರೆ ಅಂತ ಕೇಳ್ತಾನೆ. ಮತ್ತೆ ಯಾಕೆ ಧರ್ಮರಾಜ ಕೈಗೆ ಅಡ್ಡ ಇಟ್ಕೊಂಡು ಹೋಗ್ತಿದ್ದಾನೆ, ಭೀಮಸೇನ ಯಾತಕ್ಕೆ ಕೈ ಎತ್ಕೊಂಡು ಹೋಗಿ, ಎಲ್ಲದನ್ನು ಕೇಳ್ತಾ ಬರ್ತಾನೆ. ಆಗ ವಿದರ್ ಎಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗ್ತಾನೆ. ಯಾತಕ್ಕೆ ಧರ್ಮರಾಜ ಅಡ್ಡ ಕೈ ಇಟ್ಕೊಂಡಿದ್ದಾನೆ ಅಂದರೆ, ನನಗೆ ಭಾರಿ ಕೋಪ ಬಂದಿದೆ, ಈಗ ನಯನಾರ ಅವ್ರು ನೋಡಿದ್ರೆ ಸುಟ್ಟು ಬೂದಿಯಾಗಿ ಹೋಗ್ತಾರೆ, ಅದು ಸಾಯಬಾರದು ಅಂತ ಕೋಪ ತಡ್ಕೊಳ್ಳೋಕ್ಕೋಸ್ಕರ ಕೈ ಅಡ್ಡ ಹಿಡ್ಕೊಂಡಂತೆ, ತನ್ನ ಕಣ್ಣಿಗೆ ಬೀಳಬಾರದು ಅಂತೇಳಿ. ಅಲ್ಲಿ ಒಂದು ಪ್ರಶ್ನೆ ಹಾಕೋದು, ನಮಗೇನು ಸಾಕಷ್ಟು ಅನಿಸುತ್ತೆ. ಅದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಹಾಗೆ ಭೀಮಸೇನ ಕಣ್ಣು ತಕ್ಕೊಂಡು ಹೋದ್ರಲ್ಲ, ಅವ್ರು ನೋಡಿದ್ರೆ ಸಾಹಿತ್ಯದಲ್ಲಿ ಇವ್ರು ಯಾರು ಕೂಡ ನಿಜವಾಗ್ಲು ಯಾರು ಪವರ್ಫುಲ್ಲು ಭೀಮಸೇನ. ಒಂದು ದೃಷ್ಟಿಯಿಂದ ಭೀಮಸೇನ ಪ್ರಾಣಾಗ್ನಿ ಅಂತ ಹೆಸರು ಷಟ್ ಪ್ರಶ್ನೆದಲ್ಲಿ. ಈ ಅಗ್ನಿಗಿಂತ ಈ ಅಗ್ನಿ ಬೆಳಗದೆ ಪ್ರಾಣಾಗ್ನಿಯಿಂದ ಸುಟ್ಟು ಬೂದಿ ಆಗ್ಬೇಕು ನೋಡಿದರೆ. ಮತ್ತೆ ಭೀಮಸೇನ ನೋಡಿದರೆ ಸಾಯೋದಿಲ್ಲ, ಧರ್ಮರಾಜ್ ನೋಡಿದರೆ ಸಾಯ್ತಾರೆ ಅಂದರೆ ತಪಸ್ಶಕ್ತಿ ಧರ್ಮರಾಜನ ಜಾಸ್ತಿ ಆಯ್ತಲ್ಲ. ಒಳ್ಳೆ ವ್ಯಾಖ್ಯಾನ ಬರೀತಾರೆ. ಧರ್ಮರಾಜನಿಗೆ ಪರ್ಸನಲ್ ಕ್ರೋಧ ಬಂದುಬಿಟ್ಟಿದೆ, ಅದು ತಡ್ಕೊಳಕ್ಕಾಗ್ತಾ ಇಲ್ಲ ಆತರಿ, ಅದಕ್ಕೆ ಆ ರೀತಿ ನೋಡಿಬಿಡ್ತೇನೆ ಅಂತ ಭಯ ಆತರಿ. ಭೀಮಸೇನ ದೇವರಿಗೆ ತಾತ್ವಿಕ ಕ್ರೋಧ ಇದೆ, ಆದ್ದರಿಂದ ಒಂದು ಜ್ಞಾನ ಇದೆ, ಯುದ್ಧದಲ್ಲಿ ಕೊಲ್ಲಬೇಕು ಅಂತ ಅಪ್ಪಣೆ ಇದೆ, ಅದಕ್ಕೆ ಕಾಯ್ತಾ ಇದ್ದ. ಜ್ಞಾನ ಇರೋದ್ರಿಂದ ಅವ್ರು ಅಂಥ ಕೋಪ ಮಾಡ್ಕೊಳ್ಳೋದಿಲ್ಲ. ಈತ ಈಡಾಗಿಬಿಡ್ತಾರೆ ತನ್ನ ಪರ್ಸನಲ್ಲಿ ಹೇಳ್ತಾ, ಐ ಕೆನಾಟ್ ಕಂಟ್ರೋಲ್ ಮೈಸೆಲ್ಫ್ ಅಂತೀವಲ್ಲ ಹಾಗೆ. ಆ ಸ್ಥಿತಿಯಲ್ಲಿ ಧರ್ಮ ಅದು ವೀಕ್ನೆಸ್ ಗೊತ್ತಾಗ್ತದೆ ಧರ್ಮರಾಜನಿಗೆ. ಅಲ್ಲಿ ಗುಣ ಇದೆ ದೋಷ ಇದೆ, ಅವ್ರು ಈಗ ಸಾಯಬಾರದ ಗುಣ ಇದೆ, ಆದರೆ ನಾನು ನೋಡೋಕ್ಕಾಗದೇ ಇರೋದಿಲ್ಲ ಅಂತ ನೋಡ್ತಾನೆ ಮಾಡೋ ಶಕ್ತಿ ಇದೆ. ನೋಡ್ತಾನೆ ಭೀಮಸೇನ ದೇವರು ಅವನು ಕೊಲ್ಲೋ ಸಾಯಬಾರದು ಮಾ ನೋಡೋ ಶಕ್ತಿ ಅವರಿಗಿದೆ, ಈತನಿಗೆ ಆ ಶಕ್ತಿ ಇಲ್ಲ. ಈಗ ಬ್ರೇಕ್ ಇಲ್ಲದ ವೆಹಿಕಲ್ ಎಲ್ಲಿ ಬೇಕಾದ್ರೆ ಹೋಗುತ್ತಲ್ಲ, ಹಾಗೆ ಬ್ರೇಕ್ ಇದ್ದವನು ಇನ್ನೂ ಫಾಸ್ಟ್ ಆಗಿ ಹೋಗ್ತಾನೆ ಬ್ರೇಕ್ ಇದ್ದವನು, ಬಟ್ ತಮಾಷೆ ಆಗಿರ್ತಾನೆ. ಅದಕ್ಕೆ ಫುಲ್ ಕಂಟ್ರೋಲ್ ಇದೆ, ಕಂಟ್ರೋಲ್ ಇದ್ದವನು ಡ್ರೈವ್ ಮಾಡಬೇಕಾದ್ರೆ ಅವ್ರ ರೀತಿ ಕಂಟ್ರೋಲ್ ಇಲ್ಲದವನು ಮೇಲೆ ಹೋಗ್ಬೇಕಾದ್ರೆ ಶಾಕ್ ಆಗ್ತಾನೆ, ಹಾಗೆ ಯಾಕೆ ಎಲ್ಲಿ ಬೇಕಾದ್ರೂ ಹೊಡಿಬೋದು. ಅರ್ಥ ಆಯ್ತಾ? ಸೊ ಭೀಮಸೇನ ದೇವರು ಎಲ್ಲ ಕಂಟ್ರೋಲ್ ಇದ್ದಿದ್ದರಿಂದ ಆ ಸಂಕಲ್ಪ ಇದೆ, ಈಗ ಕೊಲ್ಲಬಾರದು. ಎಲ್ಲಿ ಕೊಲ್ಲಬೇಕು? ಜಡ್ಜ್ಮೆಂಟ್ ಕೊಡೋ ಲೆವೆಲ್ನಲ್ಲಿ ಕೊಡಬೇಕೇ ಹೊರತು ಆರ್ಗ್ಯುಮೆಂಟ್ ಲೆವೆಲ್ ಜಡ್ಜ್ಮೆಂಟ್ ಕೊಟ್ಟರೆ ತಪ್ಪಾಗಿಬಿಡುತ್ತೆ. ಯಾವ ಲೆವೆಲ್ ಜಡ್ಜ್ಮೆಂಟ್ ಕೊಡಬಾರ್ದು, ಕೊಟ್ಟರೆ ಏನಂತಾರೆ ಅದನ್ನು? ಈಸ್ ಪಾರ್ಷಲ್ ಅಂತ ಅಷ್ಟು ಬಿಲ್ಡಿಸೋರು. ಆ ಸ್ಟೇಜಲ್ಲಿ ಕೊಡಬೇಕು, ಅವನ ಸ್ಪಾಯಿಂಟ್ ಕೊಡ, ಅವತ್ತು ಕೊಟ್ಟರೆ ಮಾತ್ರ ವ್ಯಾಲಿಡ್. ಎಕ್ಸಾಮ್ ಎಷ್ಟು ದೊಡ್ಡ ವಿದ್ಯಾರ್ಥಿ ಇದ್ರು ಕೂಡ ಈಗ ಫೇಲ್ ಅಂತ ಅನೌನ್ಸ್ ಮಾಡಬಾರ್ದು. ಯಾವಾಗ ಮಾಡಬೇಕು ಅದನ್ನು? ಪರೀಕ್ಷೆ ರಿಸಲ್ಟ್ ಬಂದು ಆಗ ಅನೌನ್ಸ್ ಮಾಡಬೇಕೇ ಹೊರತು ಮಧ್ಯೆ ಅನೌನ್ಸ್ ಮಾಡಿಬಿಟ್ರೆ ಫಿಕ್ಸಿಂಗ್ ಕೇಸ್ ಆಗುತ್ತೆ, ಹಾಗೆ ಮಾಡಬಾರ್ದು. ಅದಕ್ಕೆ ಅಕ್ರೋಧ ಅಂತ ಹೇಳಿದ್ರು, ತ್ಯಾಗ ಶಾಂತಿ ಅಪೈಶುರಂ. ಹಾಂ ದುರ್ಯೋಧನಾದಿಗಳು ಸುಟ್ಟು ಹೋಗಬಹುದು ಅಂತ ಭಯ ಆತನೆ, ಅದರಿಂದ ಪಾಪ ಬರಬಹುದು. ಧೃತಾರ್ಥ ನೋವು ಏನೋ ಲಿಂಕ್ ಆಗ್ತಾನೆ, ಧೃತಾರ್ಥದ ನೋವಾಗತ್ತೆ, ಪಾಪ ಬಂದ್ಯಾರಿ ನೋವಾಗತ್ತೆ, ಏನೋ ಯೋಚನೆ ಮಾಡ್ತಾ ಇದ್ದ. ಕಂಟ್ರೋಲ್ ಮಾಡೋದು ನನಗೆ ಆಗೋದಿಲ್ಲ, ಅದಕ್ಕೆ ಕೈ ಮುಚ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಇವತ್ತು ತುಂಬ ಶಕ್ತಿ ಇದ್ದವರು ಕೆಂಡ ತಗೊಂಡು ಹೀಗೆ ಹಾಕಿಬಿಡ್ತಾರೆ, ಇನ್ನೊಬ್ಬರು ಕೈ ಸುಟ್ಕೊಂಡ್ಬಿಡ್ತಾರೆ. ಯಾಕೆ ಅವ್ರಿಗೆ ಏನು ಗೊತ್ತಿದೆ? ಸುಡದಂತೆ ಹಾಕೋ ನ್ಯಾಕಿದೆ ಅವ್ರಿಗೆ, ಉಳಿದವ್ರಿಗೆಲ್ಲ ಅವ್ರು ಈ ಕಡೆ ತಗೋತಾರೆ, ಹೀಗೆ ತಗೋತಾರೆ. ಅರ್ಥ ಆಯ್ತಾ? ಸೊ ಧರ್ಮರಾಜನಿಗೆ ತನ್ನ ವೀಕ್ನೆಸ್ ಗೊತ್ತಿರೋದ್ರಿಂದ ಹಾಗೆ ಮಾಡಿದ. ಭೀಮಸೇನ ದೇವರಿಗೆ ವೀಕ್ನೆಸ್ ಯಾವುದೂ ಇಲ್ಲ, ಅದರಿಂದಾಗಿನೇ ಮುಂದೆ ಹೊಡಿಬೇಕಾದ್ರೆ ಸಾಕು ಅಂತ ಹೇಳಿದ್ರೆ ಹೊರತು ಹೇಳಕ್ಕೆ ಹೋಗಲಿಲ್ಲ. ಅದು ಫಿಲಾಸಫಿ ಅದು. ಉಳಿದವ್ರು ಕತೆ ಓದೋರಿಗೆ ಗೊತ್ತಾಗಲ್ಲ ಅವೆಲ್ಲ ಕೂಡ. ಕತೆ ಓದೋ ಧರ್ಮರಾಜ ಭಾರಿ ಗ್ರೇಟ್ ಹೇಳ್ಕೊಂಡು ಹೋಗಿಬಿಡ್ತಾರೆ. ಧರ್ಮರಾಜ ಗ್ರೇಟೇ, ಬಟ್ ಭೀಮಸೇನಿಗಿಂತ ಗ್ರೇಟ್ ಅಲ್ಲ, ಭೀಮಸೇನ ಈಕ್ವಲ್ ಆಗೋದಿಲ್ಲ. ಅದನ್ನ ಹೇಳಿ ನಿರ್ಣಯ ಬೇಕು. ತಾತ್ಪರ್ಯ ಓದಿದ್ರೆ ಮಾತ್ರ ಅವೆಲ್ಲ ಗೊತ್ತಾಗಲ್ಲ. ಬರೀ ಕಥೆಯಾಗಿ ಹೇಳೋದು ಓದೋದು ಬೇರೆ, ತತ್ವವಾಗಿ ಓದೋದು ಬೇರೆ. ಹೌದು, ಅದೇ ಅದಕ್ಕೆ ಆ ಕ್ರೋಧದಿಂದ ಅದಕ್ಕೆ ಯಾರಿಗೆ ಯಾರಿಗೆ ಅದೇ ಅದಕ್ಕೇನೆ ಅದೇ ಸಮಸ್ಯೆ ಇರೋದು. ಅಲ್ಲಿ ಧರ್ಮರಾಜ ದೇವತೆ ಅದು, ಇದು ನಮಗೆ ಗೊತ್ತಾಗುತ್ತೆ. ಗೊತ್ತೀಗ ಸದ್ಯಕ್ಕೆ ಐ ಎಮ್ ನಾಟ್ ಯು ಆರ್ ರೈಟ್, ಐ ಎಮ್ ನಾಟ್ ಇನ್ ಅ ಗುಡ್ ಮೂಡ್, ನಾಳೆ ಬಂತೆ ನಮಗೆ ಗೊತ್ತಾಗಿದೆ. ಏನಂತ ನಿಮ್ಮ ಪ್ರಕಾರ ಏನಾಯ್ತು ಈಗ ಗೊತ್ತಾಗಬಾರ್ದು? ಗೊತ್ತಾಗಿದೆ ಇಲ್ಲ, ಗೊತ್ತಾಗಿದೆ ಅಲ್ಲಿ. ಈಗ ನಾನು ಮೂಡ್ ಸರಿ ಇಲ್ಲ, ನೀವು ಬರಬೇಡಿ ಗೊತ್ತ ಹೇಳ ಹೇಳ್ತಾ. ಅಲ್ಲಿ ಬರೋಲ್ಲ, ನಾನು ಬಂದು ಏನೋ ಬೈದು ಬಿಡ್ತೀನಿ, ನಾನೀಗ ನನ್ನ ಕಂಟ್ರೋಲ್ ಇಲ್ಲ ಅಂತ ಹೇಳ್ತಾ. ಅಲ್ಲಿ ಬಂದು ನೋಡಿ ತಡ್ಕೊಳಕ್ಕಾಗಲ್ಲ, ನನಗೆ ಬೈದು ಬಿಡ್ತೇನೆ, ಆಗ ನಾನು ಬರೋದೇ ಇಲ್ಲ ಹೇಳೋದಿಲ್ಲ ನಮಗ ಯಾವ ಶ್ಲೋಕ. ಅದು ಹೇಗೆ ಅಂದರೆ ಕೆಟ್ಟದ್ದು ಇರುತ್ತೆ ಸಾಮಾನ್ಯರಿಗೆ ಅಪ್ಲೈ ಆಗೋ ಲೆವೆಲ್, ಕೆಲವು ಎಕ್ಸೆಪ್ಷನ್ಸ್ ಯಾವಾಗಲೂ ಇರೋದು. ದೊಡ್ಡವ್ರಿಗೆ ಏನಾಗೋದಿಲ್ಲ, ಕ್ರೋಧ ಬಂದರೂ ತಡ್ಕೊಂಡ್ಬಿಟ್ಟಿದ್ರೆ ಮುಂದೆ ಹೋಗಲೇ ಇಲ್ಲ. ಕ್ರೋಧ ಬಂತು ತಡ್ಕೊಂಡ ಮುಂದೆ ಹೋಗೋ ಚಾನ್ಸ್ ಬರಲೇ ಇಲ್ಲ. ಇವರಿಗೆ ಕ್ರೋಧ ಬರೋ ಆ ರೀತಿ ಬರೋದೇ ಇಲ್ಲ ವಾಯುದೇವರಿಗೆ. ಸರ್, ನಮ್ಮ ವಾಯು ನೀವು ಸಿಂಪಲ್ ನೋಡಿ, ವಾಯುದೇವರಿಗೂ ಧರ್ಮರಾಜನಿಗೆ ಹ್ಯಾ ಡಿಫರೆನ್ಸ್ ಇದೆಯೋ, ನಮಗೂ ದೇವತೆಗಳು ಡಿಫ್ರೆನ್ಸ್ ಇದೆ. ಮತ್ತೆ ಮೇಲಿನವರಿಗೆ ಕಡೆಯವರು ಏನಿರುತ್ತೆ ಯಾವಾಗ ವ್ಯತ್ಯಾಸ ಇದ್ದೇ ಇದೆ. ಗೊತ್ತಾಯ್ತಾ? ಈ ಕೆಲಸ ರೋಗ ಇದೆ ಗೊತ್ತಿಲ್ಲ ಅವರಿಗೆ, ರೋಗ ಇದೆ ಗೊತ್ತಿದೆ, ಆ ಕೇಸ್ ಇದೆಯಲ್ಲ. ಗೊತ್ತಿಲ್ಲದೆ ರೋಗ ಗೊತ್ತಿಲ್ಲದೆ ರೋಗ ಜೊತೆಗೆ ಇದ್ದವನು ಇದ್ದಾನೆ, ಇನ್ನೊಬ್ಬನು ರೋಗ ಗೊತ್ತಿದ್ದವನು ಇದ್ದಾನೆ. ಅವರಿಗೆ ವಾಸಿ ರೋಗದ ಬಗ್ಗೆ ಗೊತ್ತೇ ಇಲ್ಲ, ಹಾಗೆ ಬರುತ್ತಾ ಇದೆ, ನೀವು ವಾಸಿ ಮಾಡ್ಕೊ ಟ್ರೈ ಮಾಡ್ತಾ ಇದ್ದ. ಅದು ಈ ಧರ್ಮರಾಜನ ಕೇಸ್ ಅದು, ದೋಷ ಇದೆ ಕಳ್ಕೋಬೇಕು ನಾನು ಅಂತಿದ್ದ. ಅರ್ಥ ಆಯ್ತಾ? ಅದರಿಂದ ಬರುತ್ತೆ ಅದು ಸಮಸ್ಯೆ ಏನಲ್ಲ. ಯಾರಿಗೆ? ಆದರೆ ಎಂತ ನಿಗ್ರಹ, ಅದು ಈ ರೀತಿ ಮಾಡಿ ನಿಗ್ರಹ ಮಾಡ್ತಾರೆ. ಗೊತ್ತಾಯ್ತಾ? ಭೀಮಸೇನ ಈ ನೋಡಿದ್ರೆ ಏನಾಗಬಾರದು, ಆ ರೀತಿ ನೋಡ್ತಾರೆ. ಅದು ದೊಡ್ಡದು. ಕೆಲವರು ಇರ್ತಾರೆ, ಒಬ್ಬರು ಬೈತಿರ್ತಾರೆ, ಯಾರು ಬಂದರೂ ಬೈದ್ಬಿಡ್ತಾರೆ ಅಡಿ ಅಂದ್ರೆ ಬೈತಿರ್ತಾರೆ. ಆಫೀಸರ್ಸು ಸಿಕ್ಕವರೆಲ್ಲ ಬೈದಾಕ, ಯಾರಿಗೆ ಬಂದರೂ ಅವ್ರು ಬೈಸ್ಕೊಂಡಾಗೆಲ್ಲ ಇರ್ತಾವೆ. ಮನೆ ಯಜಮಾನ ಚಿಕ್ಕ ಮಗಳು ಪಡ ಪಡ ಹೊಡೆದು ಹಾಕ್ಬಿಡ್ತಾರೆ. ಮತ್ತೆ ಅಷ್ಟು ಸಿಟ್ಟಿರುತ್ತವ್ರಿ. ಕೆಲವ್ರು ಹಾಗಲ್ಲ, ಈಗ ಜೋರು ಈಗ ಬಂದ ಬನ್ನಿ ಕಾಮಾಗಿ ಬನ್ನಿ ಅಂತ ಕರೀತಾರೆ. ಎರಡಕ್ಕೆ ಏನು ಮಾಡ್ಕೊಂಡಿಲ್ಲ, ಮಿಕ್ಸೇ ಮಾಡ್ಕೊಂಡು ಯಾರೋ ತಾಳ ಮೀಟರ್ ಇಡರ್ ಬಂದಾಗ ಇಮಿಡಿಯೇಟಾಗಿ ಅವನು ನಿಮ್ಗೆ ತಕ್ಷಣ ಕೂಲ್ ಆಗಿಬಿಡ್ತಾರೆ. ಏನು ಮಾಡ್ತಾನೆ ಅದನ್ನು? ಬನ್ನಿ ಕರೆದ್ಬಿಟ್ಟು ಮಾತಾಡಿಸಿ ಕಳಿಸ್ತಾರೆ. ಆದರೆ ಅವ್ರು ಏನಿಲ್ಲ, ಈಗ ಪರ್ಸನಲಿ ಅವ್ರು ಗಲಾಟೆ ಮಾಡ್ಕೊತಾ ಇಲ್ಲ. ಅವು ಏನೋ ಮನೆ ಕೆಟ್ಟದಾಗಿದೆ, ಅದು ಅಪೋಸ್ ಮಾಡ್ತಿದ್ದಾನೆ ಅಷ್ಟೇ ಹೊರತು, ಆ ಅಪೋಸ್ ಮಾಡೋದನ್ನು ಕ್ರೋಧ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಆ ಧರ್ಮ ಅಪೋಸ್ ಮಾಡ್ತಿದ್ದಾನೆ ಅಷ್ಟೇ ಅವನು. ಇವ್ರದ್ದು ಪರ್ಸನಲಿ ಬೇಕಾದರೆ ಅಪೋಸ್ ಮಾಡ್ತಾನೆ, ಅವಾಗ ಸಿಟ್ಟು ಬರುತ್ತೆ. ಪರ್ಸನಲಿ ಲೈಕಿಂಗ್ ಇದ್ದನ್ನು ಬೇಡ ಅಂತ ಹೇಳಿದರೆ ಅದು ಕ್ರೋಧ, ಅದು ಶಾಸ್ತ್ರದ ಪ್ರಕಾರ ಬೇಡ ಅಂತ ಹೇಳಿದ್ದನ್ನು ಬಿಟ್ಟು ಅದಕ್ಕೆ ಬಾಣ ಸಿಟ್ಟು ಬಂದರೆ ಅದು ಕ್ರೋಧ ಅಂತ ಕರೆ ಗುಣ ಅದು. ಅರ್ಥ ಆಯಿತು? ಅದರ ಸ್ವಾಮಿ ಸ್ತೋತ್ರ ಮಾಡ್ತಾರೆ ರುಕ್ಮಿಣೇಶ್ ವಿಜಯದಲ್ಲಿ, ಅಕ್ರೂರ ಬಾಯಿಂದ ಹಿಡಿಸ್ತಾರೆ. ನಾವೆಲ್ಲ ಏನು ಹೇಳ್ತೇವೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಬೇಡ ಅಂತ ನಾವು ಹೇಳ್ತೇವೆ. ಅಲ್ಲಿ ಕೇಳ್ತಾನೆ, ನಾನು ಎಲ್ಲ ಕೊಡು ಅಂತ ಕೇಳ್ತಾನೆ. ನಾನು ಕಾಮ ಕೊಡು, ಕ್ರೋಧ ಕೊಡು, ಲೋಭ ಕೊಡು, ಮೋಹ ಕೊಡು, ಎಲ್ಲ ಕೊಟ್ಬಿಡು ಅಂತ ಹೇಳ್ತಾರೆ. ಬಟ್ ನೋಡ್ಬೇಕಾದ್ರೆ ಏನು ಏನು ಹೀಗೆ ಬರೀತಾರೆ ಅಂತೇಳಿ, ಕಾಮ ತವಾಂಗ್ರಿ ಅರ್ಚನೆ ಅಂತ ಹೇಳ್ತಾ, ನಿನ್ನ ಪಾದಪೂಜೆ ನಿನ್ನ ನಿತ್ಯ ನಿನ್ನ ಪೂಜೆ ಮಾಡೋದಕ್ಕೆ ಕಾಮ ಬಯಕೆಯನ್ನು ಕೊಡು ಅಂತ ಹೇಳ್ತಾ. ಕ್ರೋಧ ಅದಕ್ಕೆ ವಿಘ್ನ ಮಾಡೋರ ಮೇಲೆ ಕೋಪ ಕೊಡು ಅಂತ ಹೇಳ್ತಾ. ಸರಿಯಾಗಿದೆ ಅದು, ಅದ್ರ ಎಲ್ಲವೂ ಹಾಗೆ ಇರೋದು. ಪ್ರತಿಯೊಂದರಲ್ಲೂ ಕೂಡ ಒಳ್ಳೆಯದು ಸತ್ಕಾಮ ಅಂತ ಐತೆ. ಈಗ ಸತ್ಕ್ರೋಧ, ಸತ್ಕಾಮ ಹೇಗ ಸತ್ಕ್ರೋಧ. ಯಾರೋ ಸಿಟ್ಟು ಮಾಡಿಕೊಂಡ್ರು, ಯಾರು ಪಾಠ ಮಾಡಿ ಹೊಡಿತಾ ಇದ್ರು ದಾರಿಯೊಳಗೆ, ನೋಡಿದ್ರು ಪಾಪ ಹೋಗ್ಬಿಟ್ಟು, ಏ ಯಾಕೆ ಹೊಡಿತೀರಿ, ಬಿಡಿ ಅಂತ ಬಿಡಿಸ್ಕೊಳಕ್ಕೆ ಹೋದ್ರು. ಅವ್ರು ಏನು ಮಾಡಿದ್ದಾನೆ ಗೊತ್ತೇನ್ರಿ ಅಂದರು. ಹೇಳಿದ್ರು ಇವರು ಒಂದು ಹಾಕ್ತಾರೆ ಯಾಕೆ, ಹೌದಾ ನನಗೆ ಗೊತ್ತಾಯ್ತು ನೀವು ಒಂದು ಹಾಕಿರಿ ಅಂತ ಹೇಳಿ. ಯಾಕೆ ರೀಸನ್ ಗೊತ್ತಾಯ್ತು ಅವರಿಗೆ, ಅವನೇನು ತಿಳ್ಕೊಂಡು ಯಾರೋ ಹೊಡಿತಿದ್ದಾರೆ ಅಂತೇಳಿ. ಅವ್ನು ಮಾಡಿದ ತಪ್ಪು ಗೊತ್ತಾದ ತಕ್ಷಣ ಹಾಕಿ ಅಂತ ಹೇಳ್ತಾ. ಆಗ ಅದು ಗುಣ, ಅದು ಸಪೋರ್ಟ್ ಮಾಡೋದು ಒಂದು ಗುಣ, ಅವ್ರು ಮಾಡೋರ್ದು ಗುಣ. ಯಾವುದೋ ಸಣ್ಣ ಕಾರಣಕ್ಕೆ ಹೊಡಿತಾ ಇರ್ತಾರೆ, ಅವಾಗೇನು ಮಾಡೋಕೆ ಪಾಪ, ಅದು ತಾ ತುಂಬ ಅನ್ಯಾಯ ಮಾಡ್ತಿದ್ದೀರಿ ಪಾಪ, ಅವ್ರು ಚಿಕ್ಕ ಕೂಡ ಗೊತ್ತಿಲ್ಲ ಏನಿಲ್ಲ, ಯೋಚನೆ ಮಾಡಿದ ಹೊಡಿತಿದ್ದೀರಿ, ಹಾಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾ. ಅದರಲ್ಲಿ ಜಾಣತನ ಇರುತ್ತೆ. ಅದಕ್ಕೆಲ್ಲ ವಿವೇಕ ಬೇಕಾದರೆ ದೈವಿ ಸಂಪತ್ತು ಬೇಕು. ಸತ್ಯಂ ಅಕ್ರೋಧ ತ್ಯಾಗ ಶಾಂತಿ ಅಪೈಶು ನಮ್ ದಯಾಭೂತೇಶು, ಭೂತಗಳಲ್ಲಿ ಪ್ರಾಣಿಗಳ ಮೇಲೆ ದಯ, ಅದು ಇಂಪಾರ್ಟೆಂಟ್. ನಮ್ಮಲ್ಲಿ ಬಿಟ್ಟೋಗಿದೆ ಹ್ಯುಮ್ಯಾನಿಟಿ ಕನ್ಸಿಡರೇಷನ್ ಇಲ್ಲೇ ಇಲ್ಲ ನಮ್ಮಲ್ಲಿ. ಯಾತಕ್ಕೆ ಪಂಡಿತರನ್ನ ಅಥವಾ ನಮ್ಮ ಶಾಸ್ತ್ರನ ಮಾಧ್ವರನ ವಿಶೇಷವಾಗಿ ಅದು ಹಿಂದೂಗಳನ್ನು ಬೈತಾರೆ ಅಂತ ಕೇಳಿದರೆ ಇವರಲ್ಲಿ ಕರುಣೆನೇ ಇಲ್ಲ ಅಂತ ಬೈತಾರೆ. ಯಾತಕ್ಕೆ ಮತಾಂತರ ಆಗ್ತಾರೆ ಗೊತ್ತು, ಬೇರೆ ಮತದಲ್ಲಿ ಏನು ಹೈಲೈಟ್ ಮಾಡ್ತಾರೋ ಅವರು, ಏನಿದ್ರು ಮಾನವೀಯ ಮೇಲೆ ತೋರ್ಸಕ್ಕೆ ಹೋಗ್ತಾರೆ. ನಮ್ಮಲ್ಲಿ ಅದಿಲ್ಲ. ಆದರೆ ಭಗವದ್ಗೀತೆ ಹೇಳ್ತಾ ಇದೆ ಇರಬೇಕದು ಬಿಸ್ಸಿಂಗ್ ಅಷ್ಟೇ ಇದು, ನಮ್ಮಲ್ಲಿ ಇಲ್ಲ ಅಲ್ಲ, ಇರೋದನ್ನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ದಯಾ ಭೂತೇಶು, ಭೂತಗಳಲ್ಲಿ ಪ್ರಾಣಿಗಳ ಮೇಲೆ ದಯ ಇರಬೇಕು, ಪ್ರಾಣಿಗಳ ಮೇಲೆ ದಯ ಇರಬೇಕು, ನೊಂದವನ ಮೇಲೆ ದಯ ಇರಬೇಕು, ಇಲ್ಲವರು ತಪ್ಪದು. ನಮ್ಮಲ್ಲಿ ದೊಡ್ಡ ದೋಷ ಅದು. ದಯಾಭೂತೇಶು ಅಲೋಲುತ್ವ ಅದನ್ನು ಹೇಳ್ತಾರೆ. ಪಂಚ ದೇವರಿಗೆ ಅಷ್ಟಭಾವ ಪುಷ್ಪ ಹಾಕಬೇಕು ಅಂತ ಹೇಳ್ತಾರೆ. ಈ ಹೂವುಗಳು ಹಾಗೂ ಮನಸ್ಸಿನಲ್ಲೇ ಪುಷ್ಪಗಳು, ಅಹಿಂಸಾ ಪ್ರಥಮಂ ಪುಷ್ಪ ಅಂತ ಫಸ್ಟ್ ಹೇಳ್ತಾರೆ. ಅಹಿಂಸೆ ಯಾರನ್ನು ನೋಯಿಸ್ತಾ ಇರೋದೇನದು, ಮೊದಲನೇ ಹೂವು ಅಂತ ಕರೀತಾರೆ. ಒಂದು ಹೂ ಹೈಂದು ಒಂದು ಹೂವು ಇಲ್ಲ, ಆದರೆ ಭಾರಿ ಹೂವು ಹಾಕಿದ ಪುಣ್ಯ ಇದೆ ಅವನಿಗೆ. ಯಾಕೆ ಒಳಗಿನ ಮನಸ್ಸಲ್ಲೇ ಚಿಂತನೆ ಮಾಡಿದ ಹೂಗಳಿದೆ. ಆದ್ದರಿಂದ ದಯಾಭೂತೇಶು ಸರ್ವಭೂತ ದಯಾ ಪುಷ್ಪಂ, ಇನ್ನೊಂದು ಸರ್ವಭೂತ ದಯಾ ಪುಷ್ಪಂ. ಎಂಟು ಭೂಗಳಲ್ಲಿ ಸರ್ವಭೂತಗಳ ಮೇಲೆ ದಯ ತೋರಿಸೋದು ಕೂಡ ಏನದು, ಒಂದು ಹೂ. ಅಲೋಲತ್ವ, ಅಲೋಲತ್ವ ಅಂದರೆ ಚಂಚಲ, ಲೋಲಕ ಚಂಚಲ ಪೆಂಡುಲಮ್ ಅಂತೀವಲ್ಲ ಈ ಕಡೆ, ಆಸಿಲೇಟ್ ಆಗೋದು, ಚಾಂಚಲ್ಯ ಇರಬಾರ್ದು, ಫರ್ಮ್ ಮೈಂಡೆಡ್ ಇರ ಫೈರ್ ಮೈಂಡೆಡ್ ಅಪ್ರೋಚ್ ಇರಬೇಕು. ಮಾರ್ದವಂ ಅಂದರೆ ಮೃದುವಾಗಿ ನಡ್ಕೊಳ್ಳೋದು, ಸೌಮ್ಯ, ಸೌಮ್ಯವಾಗಿ ಸೌಮ್ಯತೆ ಎಂಬುದು ಅವರ ಲಕ್ಷಣ. ಇವ್ರದ್ದೆಲ್ಲ ಭಾರಿ ವಕ್ರವಾಗಿರೋ, ಅದನ್ನ ಆಪೋಸಿಟ್ ಹೇಳ್ತಾರೆ ಮುಂದೆ. ಹ್ರೀಹಿ ನಾಚಿಕೆ, ನಾಚಿಕೆ ಅಂದರೆ ಏನು, ಕೆಟ್ಟ ಕೆಲಸ ಮಾಡೋದಕ್ಕೆ ನಾಚಿಕೆ ಇರಬೇಕು. ದುರ್ಯೋಧನಾದಿಗಳು ಕೆಟ್ಟ ಕೆಲಸ ಧೈರ್ಯವಾಗಿ ಮಾಡ್ತಾ ಇದ್ರು, ಕೆಲ ಕಳ್ತಾನೆ ಮಾಡ್ತಾ, ಹೌದು ನಾನು ಕಳ್ಳ ಜೋರಾಗಿ ಹೇಳ್ಕೋತಾನೆ, ಅವ್ನು ಹೆಮ್ಮೆ ಅದು ಒಂದು. ಯಾಕೆ ಅಂತ ದುಷ್ಟರಿರ್ತಾರೆ, ಅರ್ಥ ಆಯ್ತಾ? ದುರ್ಯೋಧನಿಗೆ ಸಿಟ್ಟು ಬಂತಂತೆ, ತಮಾಷೆ ಗೊತ್ತೇನು ಹೇಳ್ತಾರೆ ಮಹಾಭಾರತ ಬರುತ್ತೆ, ಅಲ್ಲೆಲ್ಲ ಸೇರಿದ್ದಾರೆ. ಅದು ಇವಳು ಸ್ವಯಂವರ, ಕಾಶಿರಾಜನ ಮಗಳು ಸ್ವಯಂವರ, ಎಲ್ಲ ಸೇರಿದ್ದಾರೆ. ಹಾಗೆ ರಾಜರು ಯಾರ್ಯಾರು ಬಂದಿದ್ದಾರೆ ಅಂತ ಲಿಸ್ಟ್ ಕೊಡಬೇಕೀಗ. ಮಗಧಾದಿ ರಾಜ ಪೂರ್ವಂ ಗಣ ಪೂರ್ವಂ ಮಿ ರಾಜಗಣನೇ ಮಗಧಾರಾಧಿ ರಾಜ ಉಕ್ತ. ಲಿಸ್ಟ್ ಓದಿದ, ಜರಾಸಂಧ ಅಂತ ಓದ್ದ. ದುರ್ಯೋಧನ ಭಾರಿ ಸಿಟ್ಟು ಬಂದ್ಬಿಡ್ತು, ನಾನೆಲ್ಲ ಕವನ ಹೆಸರು ಯಾಕೆ ಹೇಳ್ತೀನಿ, ಗಲಾಟೆ ಮಾಡ್ಕೊಳ್ಳಿ. ಜರಾಸಂಧ ದುಷ್ಟ ಅಂತ ಅವ್ರ ಹೆಸರು ಹೇಳಿದರು, ಅವ್ರು ನಿಂತ ನಾನೇನು ಕಡಿಮೆ ಇರ್ತೀವನು. ನಾನು ಏನೋ ಅವನಿಗೀಗ, ನಾನು ಕಡಿಮೆ ಏನು ದುಷ್ಟ ಅಲ್ಲ, ನಾನು ಭಾರಿ ದೊಡ್ಡ ದುಷ್ಟನೇ ಇದ್ದೇನೆ. ಗುಂಡಾಗಳಲ್ಲಿ ಒಂದು ಗಂಡ, ನಮ್ಮಲ್ಲಿ ದೊಡ್ಡ ಟೀಮು ಚಿಕ್ಕ ಟೀಮು ಅಂತ ಹೇಳಿದಾಗ ವ್ಯವಸ್ಥೆ ಇದೆ ಅವರ. ಅವ್ರಿಗೆ ಕೋಪ ಬಂತಂತೆ, ಎಷ್ಟು ಆಶ್ಚರ್ಯ. ಅಲ್ಲಿ ಭೀಮಸೇನ ಅವ್ರ ಹೆಸರು ಹೇಳ್ತಾರೆ ಇಲ್ಲ, ಎಲ್ಲ ಇಂಥ ಕೆಲಸ ಹೇಳ್ತಾರೆ ಅಂದರೆ ದುಷ್ಟರಿಗೆ ಯಾವ ಅವಕಾಶ ಇರೋ ಅದು ದುಷ್ಟ. ಅವನು ತಮ್ಮ ತಮ್ಮವ್ರನ್ನೇ ಕೌಂಟ್ ಮಾಡ್ತಾನೆ, ಜರಾಸಂಧ ಅವರಲ್ಲೇ ಕಾಂಪಿಟೇಷನ್ನು. ಆಗ ಅವನು ಸಿಟ್ಟು ಬಂತು. ಆ ಥರ ಇರಬಾರ್ದು, ನಾಚಿಕೆ ಇರಬೇಕು. ಸೇ ಬೈದರಲ್ಲ ಅಂತ ನಾಚಿಕೆ, ನಾಚಿಕೆನೇ ಇಲ್ಲದೆ ಹೋದರೆ ಕ್ರೀಹಿ ಅಚಾಪಲಂ. ಎಷ್ಟೋ ಹುಡುಗರು ತಪ್ಪು ಮಾಡಿದ್ರು ಹೇಳಿದ್ರೆ ತಲೆ ಬಗ್ಗಿಸ್ಬಿಡ್ತಾರೆ, ಅದು ದೊಡ್ಡತನ. ಅದೇನು ಸಾರ್ ಕರೆದ್ರೆ ಅಂತ ಬರ್ತಾರೆ, ಇನ್ನೊಬ್ಬರು ಇರ್ತಾನೆ, ಅವ್ನು ಬರೋ ನೋಡಿದ್ರೆ ಇವನೇ ಹೆದರ್ಕೋಬೇಕು, ಆ ಥರ ಇರ್ತಾನೆ. ಆ ನಾಚಿಕೆನೇ ಇಲ್ಲ ಮಾಡಿದ್ದಕ್ಕೆ ಅವನಿಗೆ. ಇವತ್ತು ಹಾಗೆ ತಾನು ನಡೀತಿರೋದು, ಏನು ಶಾಸ್ತ್ರ ಬೇಡ ಅಂತ ಬೆಳಗ್ಗೆ ಬೆಡ್ ಕಾಫಿ ಕುಡಿತಾ ಕೂತಿರ್ತಾರೆ. ಯಾರು ಮನೆ ಬಂದರೂ ಕೂಡ ಏನು ಧೈರ್ಯ ಕೂತಿರ್ತಾರೆ, ಯೋಚನೆ ಕೂಡ ಮಾಡೋದು, ಅಯ್ಯೋ ಈ ಮಾಡ್ತಾ ಇದ್ದೀರ ಅನ್ಸೋದೇ ಇಲ್ಲ. ಇವರು ಕೂಡ ಇವರಿಗೆ ಪಾಪ ಮಾಡಿದ್ರೆ ನಾನೇ ಹಾಕಿ ಬಿಡ್ಬೇಕಂತ, ಇವ್ರದೇ ಪಾಪಿಗಳು ಅಂತ ತಿಳ್ಕೊಳ್ಳೋದು. ಇವರು ಕುಡಿತಾ ಇಲ್ಲ ನಮ್ಮನೆ ಹಾಕಿ ಬಿಡಿಸ್ತಾರೆ, ಇಂಥ ಥರ ಏನು ಹೇಳ್ತೀರಿ ಅಂದ್ರೆ. ತಪ್ಪು ಮಾಡೋದು ಒಂದು ತಪ್ಪು, ತಪ್ಪು ಮಾಡಿ ಅದಕ್ಕೆ ನಾಚಿಕೆ ಆಗಿ ಎರಡನೇ ತಪ್ಪು, ತಪ್ಪಿ ನಾಚಿಕೋಬೇಕು ತಾನೆ ಮಾಡಿದರೆ. ನಾಚಿಕ ದುರ್ಯೋಧನಾದಿಗಳು ಕೊನೆಗೂ ನಾಚಿಕೆ ಬರಲಿಲ್ಲ ಅವನಿಗೆ, ತಾನು ಮಾಡಿದ ಕೆಲಸ ತಪ್ಪು ಅಂತ ಎಂದೂ ಅನಿಸ್ಲೇ ಇಲ್ಲ ಅವನಿಗೆ. ಅದು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗತ್ತೆ ನಾಚಿಕೆ ಇರಬೇಕು. ಇದನ್ನೇ ಉಪನಿಷತ್ ಹೇಳ್ತಾರೆ, ಕ್ರಿಯಾದೇಯಂ ಭಿಯಾದೇಯಂ, ನಾಚಿಕೆಯಿಂದಾದರೂ ಕೊಡಿ ಅಂತ ಹೇಳ್ತಾರೆ. ನಾಚಿಕೆಯಿಂದಾದರೂ ಕೂಡ ಕೊಟ್ಟು ಬಿಡಬೇಕು. ಕೆಲವು ತಾನು ಕೊಡದೇ ಇದ್ದೆ ಬಿಡದವ್ರು ಕೊಡ್ತಾರಲ್ಲ, ಯಾವುದು ಚಿಕ್ಕ ಮಗು ದಾನ ಮಾಡಿಬಿಡು ನೋಡು, ಅಯ್ಯೋ ನಾ ಇಷ್ಟು ದೊಡ್ಡವನ ಚಿಕ್ಕ ಮಗು ಅವನೇನೂ ಇಲ್ಲ ಚಿಕ್ಕದ್ದು ಕೊಡುತ್ತಲ್ಲ, ನಾಚಿಕೆ ಆಗಬೇಕು. ಯಾರೋ ಬಿದ್ದಿದ್ದೇನು ದೊಡ್ಡವನ ಹಾಗೆ ಹೋದ, ಚಿಕ್ಕ ಮಗು ಎಬ್ಬಿಸ್ಲಕ್ಕೆ ಹೋಯ್ತು, ಇವ್ನು ನಾಚಿಕೆ ಆಗಬೇಕು ಇಲ್ಲಾಗ ತನಗೆ ಕೈಲಾಗದ ಮಗು ಎತ್ತಲಕ್ಕೆ ಹೋಯ್ತು, ದೊಡ್ಡವನು ಯೋನು ಗುಂಡಾಗಿದ್ದಾನೆ ಹೊರಟುಬಿಟ್ಟ ಅಂತ ಕೇಳಿದ್ರೆ ಹುಡುದ ಅಯ್ಯೋ ಎಂಥ ತಪ್ಪು ಮಾಡಿದೆ ಅನಿಸ್ಬೇಕಲ್ಲ. ಅದು ಅನಿಸ್ತೇ ಹೋದರೆ ಅನಿಸೋದಿಲ್ಲ, ಅದು ದೈವೀ ಸಂಪತ್ತಿನ ಗುಣ ಅನಿಸೋದು, ತಪ್ಪು ಮಾಡೋದಿಲ್ಲ, ಮಾಡಿದರೆ ನಾಚಿಕೊಳ್ಬೇಕಾದ ಸ್ವಭಾವ ಇರಬೇಕು. ಮುಂದೆ ಮಾರ್ಧವಂ ಹ್ರೀಹಿ ಅಚಾಪಲಂ, ಮಾರ್ಧವ ಹಿರೀಹಿ ಅಚಾಪಲಂ ಅಂದರೆ ಚಾಂಚಾಪಲ್ಯ ಇರಬಾರ್ದು, ಜಿಹ್ವಾ ಚಾಪ ಚಾಂಚಲ್ಯ ಬೇರೆ ಚಾಪಲ್ಯ ಬೇರೆ, ಡಿಫ್ರೆನ್ಸ್ ಗೊತ್ತಾಯ್ತಾ? ಚಾಂಚಲ್ಯ ಅಂದರೆ ಒಂದು ವಿಷಯದ ಬಗ್ಗೆ ವಿವರಿಂಗ್ ಆಗೋದು, ಚಾಪಲ್ಯ ಅಂದರೆ ಒಂದು ಕಲೈಕಿಂಗ್ ಇಟ್ಕೊಳ್ಳೋದು, ವ್ಯಸನಕ್ಕೆ ಹೋಗೋದು, ಇಂಥದ್ದೇ ಬೇಕು ಅಂಥದ್ದು ಕಂಡ ತಕ್ಷಣ ಬೇಕು ಅಂದು ಉಪವಾಸ ಮಾಡೋಕ್ಕಂತ ಕೂತ ಯಾರೋ ಬಂದರು ನೋಡಿದ್ರೆ ಬೊಂಡತ್ವದಿಂದ ಹಾಕ್ಬಿಟ್ಟ ನಡಿ ಜಿಹ್ವಾ ಚಾಪಲ್ಯ ಬಂತವ್. ಕೆಲವು ಚಾಪಲ್ಯಗಳಿಂದ ನಾನು ಹೇಳಿ ಅವನೇ ಒಪ್ಕೊಂಡ್ಬಿಡ್ತೀನಿ, ಚಾಪಲ್ಯ ಬಿಡಲಿಕ್ಕಾಗೋದಿಲ್ಲ. ಚಾಂಚಲ್ಯ ಬೇರೆ ಚಾಪಲ್ಯ ಬೇರೆ, ಅದಕ್ಕೆ ಅದೂ ಇರಬಾರ್ದು. ಅದು ಇಲ್ಲದಿರಬೇಕೆ ಏನದು? ದೈವಿ ಸಂಪತ್ತು. ಅಪೈಶೂನಂ ಮುಂದಿನ ಪದ, ಅಪೈಶೂನಂ ಅದು ತುಂಬ ಜನಕ್ಕೆ ಅರ್ಥ ಆಗದಿರೋ ಪದ, ಅಚ್ಚ ತಕ್ಷಣ ಅದಕ್ಕೆ ಅರ್ಥ ಬರೀತಾರೆ. ಪೈಶೂನ ಅಂದ್ರೆ ಏನು, ಅಪೈಶೂನ ಅಂದ್ರೆ ಏನು? ಪೈಶೂನ ಗೊತ್ತಾದ್ರೆ ಅಪೌಶನ ಗೊತ್ತಾಗ್ಬಿಡುತ್ತಾಗ. ಪೈಶೂನಂ ಪರೋಪದ್ರವ ನಿಮಿತ್ತ ದೋಷಾಣಾಂ ರಾಜಾದೇಹೇ ಕಥನಂ, ಪರೋಪದ್ರವ ನಿಮಿತ್ತ ದೋಷಾಣಾಂ ರಾಜಾದೇಹೇ ಕಥನಂ, ಪರೋಪದ್ರವಕ್ಕೆ ಕಾರಣವಾಗತಕ್ಕಂಥ ದೋಷಗಳನ್ನು ರಾಜಾದಿಗಳ ಮುಂದೆ ಹೋಗಿ ಹೇಳೋದಕ್ಕೆ ಪೈಶೂನ ಅಂತ ಕರೀತಾರೆ. ಅಂದರೆ ಚಾಡಿಕೋರತನ ಅಂತ ಅರ್ಥ, ಚಾಡಿ ಹೇಳೋದು. ಯಾರಿಗೋ ಒಂದು ಯಾರೋ ಅವಾರ್ಡ್ ಕೊಡಕ್ಕೆ ಹೋಗಿರ್ತಾರೆ, ಅವ್ರಿಗೆ ಅವನು ನಾನು ಹೇಳಿದಾತ ಒಂದು ಹೀಗೆ ಮಾಡಿದ್ದ ನೋಡಿ ಕ್ಯಾನ್ಸಲ್ ಆಗ. ಈಗ ರಾಷ್ಟ್ರಪತಿ ನಡೀತಿದೆಯಲ್ಲ, ಪ್ರೆಸಿಡೆಂಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ಯಾವುದೋ ಟೈಮ್ ಹತ್ತಿ ತಂದಿಟ್ಬಿಡೋದು. ಅವಾಗ ಏನು ಮಾಡ್ತಾರೆ, ಬೇರೆ ದಾರಿ ಇರೋದಿಲ್ಲ ಅಂತ ಪ್ರಸಂಗ ಯಾವುದೋ ವಿಷಯಕ್ಕೆ ಒಳ್ಳೆ ಕಾಲಕ್ಕೆ ರೀಸನ್ಬಲ್ ಮಾಡಿದ್ರೆ ತಪ್ಪಲ್ಲ, ಅದು ಪೈಸನ ಅಂತ ಕರಿಬಾರ್ದು. ಅಯೋಗ್ಯನೇ ಇದ್ದ, ಸನ್ಮಾನ ಮಾಡಿ ಹೊರಟಿದ್ರು, ಬಂದು ಹೇಳ್ದ ವಜ್ರಸವಳ ಹಾಗೆ ಮಾಡಿದರು. ಅದು ಮಾಘ ಕಾವ್ಯಕ್ಕೆ ಸರ್ವಶ್ರೇಷ್ಠ ಕಾವ್ಯ ಅಂತ ಹೇಳಿ ಘೋಷಣೆ ಮಾಡಿದಾಗ ಇವ್ರು ಹೋದರು, ಇಲ್ಲ ಇನ್ನೂ ಒಳ್ಳೆ ಕಾವ್ಯ ಇದು ಕೊಡ್ತೇನೆ ತೋರಿಸ್ಬಿಟ್ಟಿರೋದು. ಅದೇನಲ್ಲ ಅದು ಇದಲ್ಲ, ಏನಲ್ಲ ಅದಲ್ಲ ಪೈಶ್ವರ ಅಂತ ಕರಿಬಾರ್ದು ಅದನ್ನು. ಯಾಕೆ ನಾವು ಡಿಸರ್ವಿಂಗ್ ಆಗದೇ ಇರೋದಕ್ಕೆ ಕೊಟ್ಟರೆ ಅದು ಅನ್ಯಾಯನೇ, ಆದರೆ ಡಿಸರ್ವಿಂಗೇ ಇರೋದು ಅದು. ಇವನು ಉದ್ದೇಶಪೂರ್ವಕ ಹಾಳು ಮಾಡ್ತಾರೆ, ಅದು ಯಾವುದೋ ಕಾಲದ ಅದು ಇರಲೆವೆಂಟ್ ದೋಷ, ಅದು ದೋಷನೇ ಅಲ್ಲ, ಆ ದೋಷ ಬರೋಕ್ಕೆ ಅಪ್ಲೈ ಮಾಡ್ತಾನೆ ಅವ್ರ ಮನಸ್ಸು ಕೆಡಿಸಿಬಿಡ್ತಾನೆ. ಅಂಥ ಗುಣ ಇರಬಾರ್ದು. ಇವತ್ತು ಎಷ್ಟೋ ಜನ ಮನೆಗಳು ಹಾಳಾಗೋದು ರಾಜ್ಯಕೋಶ ಇಂಥದ್ರಿಂದ, ಅವ್ರು ಹೇಳೇ ಇರೋದಿಲ್ಲ, ಸುಮ್ಮನೆ ಚಾರ್ಜ್ ಹೇಳ್ಬಿಡ್ತಾ ನಿಮ್ಮನ್ನು ಹೀಗಂದ್ರೆ ಒಂದು ಮಾತಂದ್ರೆ ಸಾಕು, ವೆರಿಫೈ ಮಾಡೋದಿಲ್ಲ ಅವನು. ಎಷ್ಟೋ ಮನೆಗಳು ಹೊಡೆದು ಹೋಗ್ಬಿಡ್ತಾ ಅದ್ರಿ, ಒಬ್ಬರು ಮುಖ ಒಬ್ಬರು ನೋಡೋದಿಲ್ಲ, ಇದು ಯಾರೋ ಒಬ್ಬನು ಮಾಡಿದ ಒಂದು ತಪ್ಪಿಗೆ ಅಂಥ ದೋಷ ಬರೋದು. ಚಾಡಿಕೋರತನ ತುಂಬ ಕೆಟ್ಟದ್ದು, ತಾನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಬೇಕೆ ಹೊರತು ಇಲ್ಲದನ್ನು ಸೃಷ್ಟಿ ಮಾಡಿ ಹೇಳಬಾರ್ದು. ವ್ಯಾಲಿಡ್ ರೀಸನ್ ಇದ್ರೆ ಪರವಾಗಿಲ್ಲಲ್ಲ, ಕರ್ತವ್ಯ ಅದು. ವ್ಯಾಲಿಡ್ ರೀಸನ್ ಇದ್ದಾಗ ಹೇಳದೆ ಹೋದ್ರೆ ದೋಷ ಅದು, ಅಂಥವ್ರು ಯಾಕೆ ಹಿಂಗೆ ಮಾಡ್ತೀರಿ ಎಷ್ಟು ದೋಷ ಇದೆ ಅಂತ ಹೇಳಿಬಿಟ್ರೆ ಅದು ಗುಣ, ಅದು ಸಮಾಜ ಉಳಿಯುತ್ತೆ. ಅದರಿಂದ ಡ್ರೈವಿಂಗ್ ಬರೋದಿಲ್ಲ ಅವನಿಗೆ ಪರ ಬೇಜಾರಾಗುತ್ತೆ ಅಂತ ಹೇಳಿಬಿಟ್ರೆ ಗೊತ್ತಾ, ಡ್ರೈವಿಂಗ್ ಬರೋದಿಲ್ಲ ಕೊಡಬೇಡಿ ಅಂತ ಹೇಳಿದ್ರು ಅವ್ನಿಗೆ ಗೊತ್ತ ಪುಣ್ಯ ಉಳಿಸಿ ಇಷ್ಟಾರ ಪ್ರಾಣ ಬಿಡ್ತಾರೆ, ಚಾಡಿ ಹೇಳ್ದ ಅಂತ ಕರೀತಾರೆ ಅದನ್ನು, ಚಾಡಿ ಹೇಳ್ದ ಅಂತ ಕರೆಯೋದಿಲ್ಲ. ಆದರೆ ಬೇರೆ ಯಾವುದೋ ಕಾರಣಕ್ಕಂದು ಬಿಡ್ಸಕ್ಕೆ ಹೋದ್ರೆ ತಪ್ಪು. ಭಾರ್ಧವಂ ಹ್ರೀಹಿ ಅಚಾಪಲಂ ಪೈಶೂನಂ, ಆ ಥರ ಹೇಳಿದ್ದಷ್ಟೇ ಅಲ್ಲದೆ ಅದನ್ನು ಡಿಕ್ಷನರಿ ಕೋಟ್ ಮಾಡ್ತಾರೆ. ಪೈಶೂನಂ ಪರೋಪದ್ರವ ನಿಮಿತ್ತ ದೋಷಾಣಾಂ, ಉಳಿದವರಿಗೆ ತೊಂದರೆ ಆಗಬೇಕು ಅಂತಲೇ ಹೇಳೋದು ಅವನು, ಬೇರೆ ದೃಷ್ಟಿ ಇಲ್ಲ. ಆ ದೋಷ ದೋಷ ಕೆಟ್ಟದ್ದು ಅದಲ್ಲ, ಅವನಿಗೆ ತೊಂದರೆ ಆಗಬೇಕಷ್ಟೇ, ಉಳಿದವರಿಗೆ ಏನಾರ ವ್ಯಕ್ತಿಗೆ ಹಾಳಾಗಬೇಕು. ಈ ರಾಜಾದೇಹೇ ಕಥನಂ, ರಾಜಾದಿಗಳ ಮುಂದೆ ಹೇಳಿ ಅವನ ಬುದ್ಧಿ ಕೆಡಿಸೋದು ಹಾಳು ಮಾಡೋದಿದೆಯಲ್ಲ, ಅದನ್ನು ಪೈಶೂನ ಅಂತ ಕರೀತಾರೆ. ಅಂಥ ಗುಣ ಎಂದೂ ಇಟ್ಕೋಬಾರದು, ದೋಷ ಅದು. ಇದು ಅಪೈಶೂನಂ, ಚಾಡಿ ಹೇಳದಿರುವಿಕೆ ಇವರಿಗೆ, ಚಾಡಿ ಹೇಳುವಿಕೆ ಅವರಿಗೆ ಆಸುರಿ ಸಂಪತ್ತು, ಚಾಡಿ ಹೇಳದಿರುವಿಕೆ ದೈವಿ ಸಂಪತ್ತು. ಡಿಫರೆನ್ಸ್ ಅಷ್ಟಲ್ಲಿ ತಿಳ್ಕೊಂಡ್ಬಿಟ್ಟು ಸರಿ, ನಮ್ಮ ನೋಡಿದೇನೆ ಆಚಾರ ಅಪೈಶ್ವರಂ ಅಂತ ಹೇಳಿದ್ರೆ ಪೈಶ್ವರಂ ಹೇಳ್ಬಿಟ್ರಲ್ಲ ಅಂತ ಕೇಳಿದರೆ ಪೈಶ್ವರ ಗೊತ್ತಾ ಅಪೈಶ್ವರ ಗೊತ್ತಾಗುತ್ತೆ ಅಂತ ಹೇಳಲಿಲ್ಲ. ಭಾಷಿಕಾರ ಸ್ಟೈಲ್ ಅಷ್ಟೇ, ಅವ್ರು ಮಿನಿಮಮ್ ವರ್ಡ್ಸ್ ಉಪಯೋಗಿಸ್ತಾರೆ, ಜಾಸ್ತಿ ಉಪಯೋಗಿಸೋದಿಲ್ಲ. ರಾಜಾದೇಸ್ತು ಮಹದಾ ಪರೋಪದ್ರವ ಹೇತೂನಾಂ ದೋಷಾಣಾಂ ಪೈಶ್ವರಂ ವಚಃ, ರಾಜಾದೇಸ್ತು ಮದಾದ್ ಭೀತೇಹೇ ಅದೃಷ್ಟಿರ್ ದರ್ಪ ಉಚ್ಯತೆ ಇತ್ಯಭಿಧಾನಾತ್. ಅದೇನು ಬಂದು ನಾಳೆ ನೋಡೋಣ.